హయగ్రీవం చిదానంద విగ్రహం సదనుగ్రహం దశగ్రీవచ్చిదం శాపాన్ మణిగ్రీవ విమోచనం స్మనామగ్రహణాదేవ నిరస్తగ్రహ విగ్రహం బృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసరణసే ఉత్తుంగవాక్తరంగాయ మధ్వదుగ్ధార్థయే నమః. గురుమఖిల గుణజ్ఞం సద్గుణైకాధివాసం శమదమపరనిష్టం సత్వనిష్టం వరిష్టం సకలకృజనశిష్టం నిత్యనిర్భూతకష్టం భయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యసర్వరతాయ చ భజతాం కల్పవృక్షాయ నమతాం కామధేనవే. నీలాకరాక్షితానంత లీలా గోపాలపాలితాన్ విద్యావయోనిధీన్ వందే బ్రహ్మ విద్యాగురుం నమః. బ్రహ్మచర్య హరిప్రీతి సువిద్యా పాదశారిణ ఇష్టదాన్ కష్టహర్తృన్న విద్యామాన్యాన్ మునీన్ నమః. వాజరాజపదద్వంద్వ వారిజాసక్తమానసాన్ విశ్వప్రియ గురూన్ వందే మందోహం ధీవిశుద్ధయే. సత్యం సత్యం పునఃసత్యం విష్ణుతీర్థ ప్రసాదతః సర్వే కామా భవంతే వాశవభో బింబసన్నిధౌ. చింతామణిం స్వభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేభ్యభీష్టదం. అజ్ఞానతిమిరచ్ఛేదం బుద్ధిసంపత్పదాయకం విజ్ఞాన విమలం శాంతం విజయాక్షగురుం భజే. ఆపాదమౌళి పర్యంతం గురూణామాకృతిం స్మరేత్ తేన విఘ్నాః ప్రణశ్యంతి సిద్ధ్యంతి మనోరథాః. శ్రీగురుభ్యో నమః. హరిః ఓం. ఓం జన్మాద్యస్య యతం వయాదితరతశ్చాధ్వేష్టభిఘ్నస్వరాట్ తేనే బ్రహ్మహృదాయాదికవయే ముహ్యంతి యం సూరయః. తేజో వారిమృదాం యథా వినిమయో యత్ర సర్గోమృషా ధామ్నా స్వేన సదా నిరస్తకుహకం సత్యం పరం ధీమహి. శ్రీగురుభ్యో నమః. హరిః ఓం. భగవంత అవన సంకల్పదల్లి ఏనిరుత్తో అదే ఆగుతే ನಾವಂದುಕೊಂಡಿದ್ದು ಮೊನ್ನೆ ಮೊನ್ನೆ ನಾವೇನೋ ಇಲ್ಲಿಗೆ ಪುಷ್ಕರಕ್ಕೆ ಬರಬೇಕು ಅಂತ 6 ತಿಂಗಳ ಕೆಳಗೆ ಬುಕ್ ಮಾಡಿದ್ದು. ನಮ್ಮನ್ನ ಈ ಸೃಷ್ಟಿಗೆ ತರುವ ಕಾಲಕ್ಕೆ ಅವನು ಬುಕ್ ಮಾಡಿದ್ದಾನೆ ಇಲ್ಲಿಗೆ ಬರಬೇಕು ಅಂತ ಸ್ವಾಮಿ. ಅದು ನಮಗೆ ಗೊತ್ತಿಲ್ಲ, ಯಾರ್ಯಾರನ್ನ ಇಲ್ಲಿ ಕರ್ಕೊಂಡು ಬರಬೇಕೋ ಅವರನ್ನೇ ಇಲ್ಲಿ ಕರ್ಕೊಂಡು ಬಂದಿದ್ದಾನೆ. ನಾವಂದುಕೊಂಡು ಏನಂತ ಕೆಲವರು ಬುಕ್ ಮಾಡಿದ್ರು, ಕ್ಯಾನ್ಸಲ್ ಮಾಡಿಕೊಂಡು ಅವರು ತೊಂದರೆ ಆಯಿತು, ಅದು ಇದು ಎಲ್ಲ ಬೇರೆ ಮೇಲೆ ಎಲ್ಲ ಒಳಗೆ ಅವನ ಸಂಕಲ್ಪಕ್ಕೆ ಯಾರು ಈ ಕ್ಷೇತ್ರದಲ್ಲಿ ಇಲ್ಲಿ ಕೂಡಬೇಕು ಅಂತಿತ್ತೋ, ಭಾಗವತ ಕೇಳಬೇಕು ಅಂತಿತ್ತೋ ಅವರನ್ನ ಮಾತ್ರ ಕರೆಸಿಕೊಂಡಿದ್ದಾನೆ. ಅಂದ್ರೆ ಮಿಕ್ಕವರೆಲ್ಲ ಯೋಗ್ಯರಲ್ಲ, ಅಯೋಗ್ಯರಲ್ಲ, ಹಾಗೆಲ್ಲ ಅವನ ಸಂಕಲ್ಪ, ಯಾರು ಇಲ್ಲಿ ಕೂಡಬೇಕೋ ಅವರನ್ನ ಕರೆಸಿಕೊಂಡಿದ್ದಾನೆ. ಸರಿ, ಈ ಕ್ಷೇತ್ರದ ಮಹಿಮ ಏನು ಅಂದ್ರೆ ಹೇಳ್ತಾರೆ ಮಹಾ ಜ್ಞಾನಿಗಳೆಲ್ಲ ತಿರುಗಾಡಿದ ಜಾಗ ಇದು. ಬ್ರಹ್ಮದೇವರ ಕೈಯಿಂದ ಕಮಲ ಇಲ್ಲಿ ಬಿದ್ದಿದೆ. ಇದು ಬ್ರಹ್ಮ ಸರೋವರ ಅಂತ ಹೇಳ್ತಾರೆ. ಪುಷ್ಕರ ಅಂದ್ರೆ ಕಮಲ. ಬ್ರಹ್ಮದೇವರ ಕೈಯಿಂದ ಕಮಲ ಇಲ್ಲಿ ಬಿದ್ದಾಗ ಈ ಸರೋವರ ಬಂತು. ಈ ಸರೋವರದಿಂದಲೇನೆ ವರಾಹದೇವರು ಹೊರಗೆ ಬಂದಿದ್ದಾರೆ. ವರಾಹದೇವರು ಉದ್ಭವವಾದ ಜಾಗ ಅಂತ ಹೇಳ್ತಾರೆ. ಅಂತಹ ವರಾಹದೇವರ ಕ್ಷೇತ್ರ ಇದು, ಅದ್ಭುತವಾದಂತಹ ಕ್ಷೇತ್ರ. ಇಲ್ಲೇ ಸಮಸ್ತ ರುಜುಗಣಸ್ಥರು, ಅದರಲ್ಲಿ ವಿಶೇಷವಾಗಿ ವಾಜರಾಜರು ಮಧ್ವರಾಜರು ಎಲ್ಲ ಇಲ್ಲಿ ಉಪಾಸನೆ ಮಾಡುತ್ತಾ ಕೂತಿದ್ದಾರೆ ಅಂತ ಆಖ್ಯಾನದಲ್ಲಿ ತುಂಬಾ ಬರುತ್ತೆ. ಅಂತಹ ಕ್ಷೇತ್ರದಲ್ಲಿ ನಾವು ಕೂತಿದ್ದೇವೆ. ಈ ಕ್ಷೇತ್ರದಲ್ಲಿ ನಾವು ಮಾಡಬೇಕಾಗಿದ್ದೇನು? ಹೆಚ್ಚಿಗೆ ಏನೂ ಇಲ್ಲ, ನಿತ್ಯವೂ ನಾವು ಮಾಡಲೇಬೇಕಾದ ಭಗವಂತನ ಚಿಂತನೆ ಇಲ್ಲಿ ಮಾಡಿದರೆ ಆಗಿದೆ. ನಮ್ಮ ಜೀವನದ ಸಾಧನೆ ಗುರಿಯೇ ಭಗವಂತನನ್ನ ಸದಾ ಸ್ಮರಣೆ ಮಾಡೋದು. ಏನ ಕೇನ ವಿಷೇಣ ಸಂತತಂ ಆದರೇಣ ಮನೋಗತಿ ಶ್ರೀಹರೇಶ್ಚರಣಾಭ್ಯಯೋ ಇದಮೇವ ಸಾಧನ ಮೀರಿತಂ. ಬೆಳಿಗ್ಗಿಂದ ಎದ್ದು ಸ್ನಾನಕ್ಕೆ ಹೋದವು, ಬಂದವು, ನಮ್ಮ ನಮ್ಮ ಅನೇಕ ಮುಗೀತು, ಎಲ್ಲ ಆಯಿತು, ಬಂದು ಕೂತು. ಆದರೆ ಎಷ್ಟು ಹೊತ್ತು ದೇವರಲ್ಲಿ ಮನಸ್ಸಿತ್ತು? ಅದು ಮುಖ್ಯವಾದ್ದು. ಅದನ್ನು ಹೇಳುತ್ತಾರೆ, ಸದಾ ಭಗವಂತನಲ್ಲಿ ಎಡಬಿಡದೆ ಏಕಪ್ರಕಾರವಾಗಿ ಮನಸ್ಸು ಇಡುವುದೇ ಸಾಧನೆ. ಆ ಸಾಧನೆ ನಮಗೆ ಸದಾ ನಡೆಯಬೇಕು. ಹಾಗಾದ್ರೆ ಅದು ಮನೆಯಲ್ಲೇ ಮಾಡಬಹುದಲ್ಲ, ಈ ಕ್ಷೇತ್ರಕ್ಕೆ ಯಾಕೆ ಬರಬೇಕು ಅಂತ ಹೇಳಿದ್ರೆ, ಕ್ಷೇತ್ರದಲ್ಲಿ ಇಲ್ಲಿ ತೀರ್ಥಶ್ರಾದ್ದಾದಿಗಳು ಮಾಡುತ್ತಾರೆ, ಬಂದುಕೊಳ್ಳೆ ತೀರ್ಥಶ್ರಾದ್ದಾದಿಗಳು ಮಾಡುವಾಗ ತೀರ್ಥಶ್ರಾದ್ದದಲ್ಲಿ ವಿಶೇಷವಾಗಿ ಹೇಳುವುದೇನು ಅಂದರೆ ಪಿತೃಗಳ ಆವಾಹನ ಯಾವುದು ಇರಲ್ಲ. ಯಾಕೆ ಪಿತೃಗಳು ಸದಾ ನಿಂತಿರುತ್ತಾರೆ ಕ್ಷೇತ್ರದಲ್ಲಿ, ಅವರಿಗೆ ಬಂದ ಕೂಡಲೇ ತರ್ಪಣ ನಂತರ ಶ್ರಾದ್ದ ಅಂತ. ನಾನು ಸಾಮಾನ್ಯವಾಗಿ ಶ್ರಾದ್ದ ನಂತರ ತರ್ಪಣ ಕೊಡೋದು, ಇಲ್ಲಿ ಮೊದಲು ತರ್ಪಣ ನಂತರ ಶ್ರಾದ್ದ ಅಂತ ತೀರ್ಥಶ್ರಾದ್ದ ವಿಧಿಯನ್ನು ಹೇಳುತ್ತಾರೆ. ಆದ ಕಾರಣ ಇಲ್ಲಿ ಸಕಲ ದೇವತೆಗಳು ಎಲ್ಲರೂ ನೆಲೆಸಿರುತ್ತಾರೆ, ಅವರು ನೋಡುತ್ತಾರಂತೆ ಈ ಕ್ಷೇತ್ರಕ್ಕೆ ಬಂದು ಯಾರು ಯಾರು ಏನೇನು ಮಾಡುತ್ತಾ ಇದ್ದಾರೆ ಅಂತ ನೋಡುತ್ತಾರಂತೆ. ನೋಡಿ, ಯಾರಾದರೆ ಶ್ರೀಹರಿಯ ನಾಮಸ್ಮರಣೆಯಲ್ಲಿ ಭಗವಂತನ ಚಿಂತನೆಯಲ್ಲಿ ತೊಡಗಿರ್ತಾರೋ ಅವರೇ ಅವರ ಎಲ್ಲ ದುಗುಡಗಳನ್ನು ಪರಿಹಾರ ಮಾಡಿ ವಿಶೇಷವಾಗಿ ನಮ್ಮ ಸಾಧನೆಗೆ ಬೇಕಾಗಿರತಕ್ಕಂಥ ಭಗವಂತನಲ್ಲೇ ಮನಸ್ಸಿಡೋದು, ಅದನ್ನು ಅವರು ಅನುಗ್ರಹ ಮಾಡುತ್ತಾರೆ, ಅದನ್ನು ತಿಳಿಸಿಕೊಡುತ್ತಾ ಇದ್ದಾರೆ ಅಂತ. ಇಲ್ಲಿ ನೆಲೆಸಿರುವಂತಹ ತೀರ್ಥಾಭಿಮಾನಿಗಳು, ಸಕಲ ದೇವತೆಗಳು, ಭಗವಂತ ತತ್ರಾಪಿ ವಿಶೇಷವಾಗಿ ಮಧ್ವ ವಾದಿರಾಜರು ಇಲ್ಲಿ ವಿಶೇಷವಾಗಿ ನಿಲ್ಲಿಸಿದ್ದಾರೆ ಅಂತ ಹೇಳ್ತಾರೆ. ರತ್ನಗರ್ಭರು ಮಹಾನುಭಾವರಿಗೆ ಇಲ್ಲೆಲ್ಲ ದರ್ಶನ ಕೊಟ್ಟಿದ್ದಾರೆ. ನಾರಾಯಣದಲ್ಲಿರತಕ್ಕಂಥ ರತ್ನಗರ್ಭ ತೀರ್ಥರು ಭುವರ ದೇವರು ಉಪಾಸಕರವರು, ಅವರು ಇಲ್ಲಿ ಅನೇಕ ಜನರಿಗೆ ದರ್ಶನ ಕೊಟ್ಟಿದ್ದಾರೆ ಅಂತ ಜ್ಞಾನಿಗಳು ಹೇಳುತ್ತಾರೆ. ಅಂಥ ಕ್ಷೇತ್ರದಲ್ಲಿ ಭಾಗವತವನ್ನ ಶುರು ಮಾಡುತ್ತಾ ಇದ್ದಾರೆ. ನಾನಲ್ಲ ಹೇಳ್ತಾ ಇರೋದು, ನನ್ನಲ್ಲಿ ನಿಂತು ಆ ಕ್ಷೇತ್ರಾಭಿಮಾನಿಗಳೇ ನುಡಿಸ್ತಾರೆ. ಜನ್ಮ ಆದ್ಯಸ್ಯ ಯತಃ, ಈ ಇಡೀ ಜಗತ್ತಿಗೆ ಹುಟ್ಟು ಕೊಟ್ಟಂಥ ಮಹಾನುಭಾವರು ಯಾರು ಅಂದ್ರೆ ಬ್ರಹ್ಮದೇವರು. ಅಂಥ ಬ್ರಹ್ಮದೇವರಿಗೆ ಹುಟ್ಟು ಕೊಟ್ಟಂಥ ಭಗವಂತ ಏನಿದ್ದಾನೆ ಅವನಿಗೆ ನಾನು ನಮಸ್ಕಾರ ಮಾಡುತ್ತಾ ಇದ್ದೇನೆ ಹೇಳುತ್ತಾರೆ. ಅಲ್ಲ, ಜಗತ್ತಿಗೆ ಹುಟ್ಟು ಕೊಟ್ಟಂಥವರು ಬ್ರಹ್ಮದೇವರು, ಅವರಿಗೂ ಹುಟ್ಟು ಕೊಟ್ಟಂಥವ ದೇವ ಅಂತ ಹೇಳಿದರೆ ಅಷ್ಟು ಗೊತ್ತಾಗಲಿಲ್ಲ. ಅದಕ್ಕೆ ಹೇಳುತ್ತಾರೆ, ಇಡೀ ಜಗತ್ತನ್ನ ತಮ್ಮ ಹುಬ್ಬಿನ ಹಾರಾಟದ ಮಾತ್ರದಿಂದಲೇನೆ ಸಂಹಾರ ಮಾಡಿ ಸೃಷ್ಟಿಯೂ ಮಾಡಿ ಸ್ಥಿತಿಯೂ ಮಾಡತಕ್ಕಂಥ ತಾಕತ್ತು ಬ್ರಹ್ಮದೇವರಿಗಿದೆ ದೇವರ ಅನುಗ್ರಹದಿಂದ. ಅಂಥ ಬ್ರಹ್ಮದೇವರಿಗೆ ಅವರನ್ನೇ ವಿಶೇಷವಾಗಿ ಜಗತ್ತಿಗೆ ಕೊಟ್ಟಂತಹ ಭಗವಂತ ಏನಿದ್ದಾನೆ ಅದರಿಂದ ಏನಾಗುತ್ತೆ ಅಂತ ಹೇಳಿದರೆ, ಇಡೀ ಭಗವಂತನೇ ಜಗತ್ತಿನಲ್ಲಿ ಸರ್ವೋತ್ತಮ ಎಂಬುದನ್ನು ತೋರಿಕೊಡ್ತಾ ಇದ್ದಾರೆ. ಆದ್ಯಸ್ಯ ಜನ್ಮ ಯತಃ, ನಂತರ ಜನ್ಮ ಆದಿ ಅಸ್ಯ ಯತಃ, ಅಂದರೆ ಇಡೀ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯಗಳು ಯಾರಿಂದ ಆಗ್ತಾ ಇದೆಯೋ ಅಂಥ ಸತ್ಯಂ ಪರಂ ಧೀಮಹಿ, ಜಗತ್ತಿನ ಅಜ್ಞಾನವನ್ನು ನಾಶನ ಮಾಡತಕ್ಕಂಥ ಆ ಭಗವದ್ ರೂಪಕ್ಕೆ ನಾನು ನಮಸ್ಕಾರ ಮಾಡುತ್ತಾ ಇದ್ದೇನೆ. ಇಲ್ಲಿ ಧೀಮಹಿ ಎಂಬ ಶಬ್ದವನ್ನು ಪ್ರಯೋಗ ಮಾಡಿದರಿಂದಲೇ ಗಾಯತ್ರಿ ಮಂತ್ರದ ಅರ್ಥವನ್ನು ಇಲ್ಲಿ ಹೇಳ್ತಾ ಇದ್ದೆ. ಗಾಯತ್ರಿ ಮಂತ್ರದಲ್ಲಿ ಏನು ಅರ್ಥ ಪ್ರತಿಪಾದನೆ ಮಾಡಿದ್ದಾರೆ, ಗಾಯತ್ರಿ ಭಾಷ್ಯ ರೂಪೋಸವು ಅಂತ ಹೇಳ್ತಾರೆ. ಏನು ಗಾಯತ್ರಿ ಮಂತ್ರ ಹೇಳ್ತಾ ಇದೆ ಅಂದರೆ, ಯಾವನಾದರೆ ಎಲ್ಲರ ಒಳಗೆ ಇದ್ದುಕೊಂಡು ಸೂರ್ಯಮಂಡಲದಲ್ಲೂ ಇದ್ದುಕೊಂಡು ಎಲ್ಲರ ಒಳಗೆ ಇದ್ದು ಎಲ್ಲರನ್ನ ಹೊತ್ತುಕೊಂಡು ಅವರವರ ಗಮ್ಯಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೋ ಅಂಥ ಭಗವಂತನಿಗೆ ನಮಸ್ಕಾರ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಜನ್ಮಾದ್ಯಸ್ಯತಃ, ಯಾವನಿಂದಾದರೆ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಾಗ್ತಾ ಇದೆಯೋ, ಅನ್ವಯಾತ್ ಇತರ ಪಶ್ಚಾ ಅರ್ಥೇಶು ಅಭಿಜ್ಞ ಸ್ವರಾಟ್. ಈ ಜಗತ್ತಿಗೆ ಭಗವಂತನೇ ಸೃಷ್ಟಿಯನ್ನ ಮಾಡುತ್ತಾ ಇದ್ದಾನೆ, ಸ್ತುತಿಯನ್ನ ಮಾಡುತ್ತಾ ಇದ್ದಾನೆ, ಸಂಹಾರವನ್ನು ಮಾಡುತ್ತಾ ಇದ್ದಾನೆ. ಇದಕ್ಕೆ ಅರಣ್ಯಕಾಚಾರ್ಯ ಸುಂದರವಾಗಿ ಹೇಳ್ತಾರೆ, ಸೃಷ್ಟಿ ಸ್ಥಿತಿ ಲಯ ಅಂದ್ರೆ ಏನು? ಏನಿದೆ, ಒಂದು ಶರೀರ ಕೊಡೋದು, ಬೇಕಾದ್ದೆಲ್ಲ ಉಣ್ಲಿಕ್ಕೆ ಕೊಡೋದು, ಕೊನೆಗೆ ಶರೀರ ತೆಗೆದು ಬಿಡೋದು, ಸಂಹಾರ. ಇಷ್ಟು ಮಾತ್ರ ಅಲ್ಲ, ಇನ್ನೇನು ಅಂದರೆ ಜೀವಿಗೆ ಲಿಂಗ ದೇಹ ಅಂತ ಪ್ರತ್ಯೇಕ ನಮ್ಮ ಸುತ್ತು ಪೊರೆ ಇದೆ. ಆ ಲಿಂಗ ದೇಹದ ಅಂಟನ್ನ ಕಳೆಯಲಿಕ್ಕಾಗಿ ಅಂಟನ್ನ ಕೊಡುವುದೇ ಸೃಷ್ಟಿ. ಆ ಲಿಂಗದೇಹವನ್ನ ಸಾಧನೆಯಿಂದ ಬಡಕಲು ಮಾಡುವುದೇ ಸ್ಥಿತಿ. ಅಂಥ ಲಿಂಗದೇಹ ಬಡಕಲಾದ ಲಿಂಗದೇಹವನ್ನ ಒಡೆದು ತೆಗೆದು ಬಿಡುವುದೇ ಸಂಹಾರ. ಹಾಗಾದರೆ ನಮ್ಮ ಸುತ್ತು ನಮ್ಮದೇ ಆಗಿ ಇರತಕ್ಕಂಥ ತೊಂದರೆ ಕೊಡತಕ್ಕಂಥ ಈ ಲಿಂಗದೇಹವನ್ನು ಬಿಡುಗಡೆ ಮಾಡುವುದೇ ಭಗವಂತನ ಸೃಷ್ಟಿ ಸ್ಥಿತಿ ಲಯಗಳ ಪ್ರಧಾನವಾಗಿರತಕ್ಕಂಥ ಉದ್ದೇಶ. ಇದು ಹೇಗೆ ಗೊತ್ತಾಗುತ್ತೆ? ಭಗವಂತನೇ ನಮಗೆಲ್ಲ ಇದು ಮಾಡುತ್ತಾ ಇದ್ದಾನೆ ಎಂಬುದು ಹೇಗೆ ಗೊತ್ತಾಗುತ್ತೆ? ಹೇಳುತ್ತಾರೆ, ಅನ್ವಯಾತ್. ಇಡೀ ಶಾಸ್ತ್ರವನ್ನು ಚೆನ್ನಾಗಿ ಸಮನ್ವಯ ಮಾಡಿದಾಗ ಗೊತ್ತಾಗುವುದೊಂದೇ, ಆ ಭಗವಂತನೇ ನಮಗೆ ವಿಶೇಷವಾಗಿ ಶ್ರೀಹರಿಯೇನೇ ಈ ಎಲ್ಲವನ್ನ ಮಾಡುತ್ತಾ ಇದ್ದಾನೆ. ಏನು ಹೇಳುತ್ತಾರೆ? ಇತರತಶ್ಚ ಅಂದ್ರು, ಅಂದರೆ ಎಲ್ಲೆಲ್ಲಿ ಜಗತ್ತು ಕಾಣತಾ ಇದೆ ಅಲ್ಲೆಲ್ಲ ಅವನಿರಲೇಬೇಕು, ಅವನಿದ್ದೇ ಎಲ್ಲವನ್ನ ಮಾಡುತ್ತಾ ಇದ್ದಾನೆ. ಎಲ್ಲಿ ಅವನಿಲ್ಲ ಅಲ್ಲಿ ಯಾವುದೂ ಇರಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ಎಲ್ಲವರಿಗೂ ಕೂಡ ಭಗವಂತನೇ ಅಸ್ತಿತ್ವವನ್ನು ಕೊಡತಾ ಇದ್ದಾನೆ, ಅದರ ಗುಣಗಣಗಳನ್ನು ಚೆನ್ನಾಗಿ ಪ್ರಕಟ ಮಾಡುತ್ತಾ ಇದ್ದಾನೆ. ಎಲ್ಲ ಪದಾರ್ಥಗಳದ್ದು ವ್ಯಕ್ತಿಗಳದ್ದು ಅವರವರ ಸಾಧನೆ ಮಾಡಿಸ್ತಾ ಇದ್ದಾನೆ. ಅಂಥ ಸ್ವಾಮಿಯನ್ನು ನಾವು ನೆನೆಯೋಣ. ಇನ್ನ ಜಗತ್ತಿಗೆ ಇಷ್ಟೆಲ್ಲ ಸೃಷ್ಟಿ ಸ್ಥಿತಿ ಮಾಡುತ್ತಾ ಇದ್ದಾನಲ್ಲ, ಇಂಥವನಿಗೆ ಎಷ್ಟು ಬುದ್ಧಿವಂತಿಕೆ ಇರಬೇಕು. ಅರ್ಥೇಶು ಅಭಿಜ್ಞ ಅಂದ್ರು, ಎಲ್ಲ ಪದಾರ್ಥಗಳ ವಿಷಯದಲ್ಲಿ ವ್ಯಕ್ತಿಗಳ ವಿಷಯದಲ್ಲಿ ಎಲ್ಲದರಲ್ಲೂ ಕೂಡ ಭಗವಂತನಿಗೆ ವಿಶೇಷವಾದ ತಿಳುವಳಿಕೆ ಇದೆ. ಹೌದಂತೀರಾ? ಹೌದು. ಹೇಗೆ? ದುಷ್ಟ ಅಂತ ಚಿಕ್ಕ ಚಿಕ್ಕ ನೋಡಿದ್ರೆ, ಷೋಡಶಿ ನೋಡಿದ್ರ ಮೇಲೆ ಚೆನ್ನಾಗಿ ತಲೆಗೆ ಬಂದ್ಬಿಡುತ್ತೆ. ಹೌದು ಹೌದು, ಭಗವಂತ ಸರ್ವಜ್ಞ ಎಂಬುದು ಚೆನ್ನಾಗಿ ಬಂದ್ಬಿಡುತ್ತೆ. ಈ ಜಗತ್ತಿನಲ್ಲಿ ಎಷ್ಟು ಜೀವರಾಶಿಗಳಿದ್ದಾರೆ? ಎಲ್ಲಾ ಜೀವರಾಶಿಗಳಲ್ಲಿ 11 ಇಂದ್ರಿಯಗಳು, 11 ಇಂದ್ರಿಯಗಳಲ್ಲಿ ಅವನೇ ನಿಂತಿದ್ದಾನೆ. ಯಾವ ಯಾವ ಇಂದ್ರಿಯ ಅಂದರೆ ಕಣ್ಣು ಅಥವಾ ಯಾವುದೇ ಇಂದ್ರಿಯ ಯಾರ್ಯಾರದ್ದು, ಯಾವ ಯಾವ ಕ್ಷಣ ಹೇಗೆ ಕೆಲಸ ಮಾಡಬೇಕು, ಯಾವ ಹೊತ್ತಿಗೆ ಯಾರ ಇಂದ್ರಿಯ ಕೆಲಸ ಮಾಡಬೇಕು, ಯಾವ ಕ್ಷಣಕ್ಕೆ ಯಾರ್ಯಾರ ಇಂದ್ರಿಯಗಳು ನಿಂತು ಹೋಗಬೇಕು, ಯಾವ ಯಾವ ಇಂದ್ರಿಯ ಯಾರ್ಯಾರದ್ದು ಹೇಗೆ ಹೇಗೆ ಕೆಲಸ ಮಾಡಬೇಕು, ಲೆಕ್ಕ ಪ್ರಕಾರ ಮಾಡತಕ್ಕಂಥವ ನಮ್ಮ ಸ್ವಾಮಿ. ಆದ ಕಾರಣ ಅರ್ಥೇಶು ಅಭಿಜ್ಞ ಸ್ವರಾಟ್. ಇಲ್ಲೆಲ್ಲ ಕಡೆ ಕೂಡ ನಾವು ದೇವರು ದೊಡ್ಡವ, ದೇವರು ದೊಡ್ಡವ, ನಮಗೆಲ್ಲ ಮಾಡುತ್ತಾ ಇದ್ದಾನೆ ಇಷ್ಟು ಚಿಂತನೆ ಮಾಡಿದರೆ, ಈ ಒಂದು ಭಾಗವತವನ್ನು ಕೇಳಿದರೆ ನಮಗೇನು ಫಲ ಬರುತ್ತೆ? ಒಂದೊಂದು ಕೂಡ ಇಡೀ ಭಾಗವತ ಒಂದೊಂದು ಶ್ಲೋಕ ಒಂದೊಂದು ಶಬ್ದವೂ ಕೂಡ ಭಗವಂತನ ಗುಣಗಳನ್ನು ತಿಳಿಸಿಕೊಡ್ತಾ ಬರ್ತಾ ಇದೆ. ಆ ಭಗವಂತನ ಗುಣಗಳನ್ನು ನಾವು ಚಿಂತನೆ ಮಾಡ್ತಾ ಇದ್ರೆ ಸಾಕು, ನಮ್ಮಲ್ಲಿ ಒಳ್ಳೆ 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 ಗುಣಗಳು ಮೂಡುತ್ತಾ ಸಾಧನೆ ಆಗುತ್ತೆ. ಇಡೀ ಭಾಗವತ ಹೊರಟದ್ದೇ ಈ ದೃಷ್ಟಿಯಿಂದ. ನಮ್ಮಲ್ಲಿ ನಮಗೆ ಸಾಧನೆ ಆಗಬೇಕು, ಸಂಸಾರ ಕಳಚಿ ಹೋಗಬೇಕು, ಸಾಧನೆ ಆಗಬೇಕು. ಸಾಧನೆ ಅಂದರೆ ಏನು ಅಂದರೆ ಹೇಳ್ತಾ ಇದ್ದಾರೆ, ವಿಶೇಷವಾಗಿರತಕ್ಕಂಥ ಭಗವಂತನ ಸ್ಮೃತಿ ಬೇಕು. ಭಗವಂತನ ಸ್ಮೃತಿ ಏಕಪ್ರಕಾರ ಬರ್ತಾ ಇರಬೇಕು. ಭಗವಂತನ ಸ್ಮೃತಿ ಏಕಪ್ರಕಾರ ಬರ್ತಾ ಇರಬೇಕು ಅಂದಾಗ ಅಲ್ಲಿ ಬರುತ್ತೆ ಸಂಸಾರದಲ್ಲಿ ನಾನಾ ತೊಂದರೆಗಳು ಬರ್ತಾನೇ ಇರುತ್ತೆ. ಸಂಸಾರ ಅಂದರೇನೆ ತೊಂದರೆಗಳ ಮಯ ಅಂತ ಅರ್ಥ. ನಾವು ಇನ್ನೊಬ್ಬರು ನೋಡಿ ಬಹಳ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀವಿ, ಅವರನ್ನ ಮುಟ್ಟಿ ನೋಡಿದಾಗ ಗೊತ್ತಾಗುತ್ತೆ ಅವರನ್ನ ಪ್ರಪಂಚದಲ್ಲಿ ಎಲ್ಲಾ ದುಃಖಗಳನ್ನ ಹೇಳ್ತಾ ಇರ್ತಾರೆ. ಹೌದು ತಾನೆ? ಅದರಿಂದ ಪ್ರತಿಯೊಬ್ಬರೂ ಈ ಸಂಸಾರದಲ್ಲಿ ದುಃಖದಿಂದ ಒದಾಡ್ತಾ ಇದ್ದೇವೆ. ಇಂಥ ದುಃಖಗಳ ಮಧ್ಯೆ ಭಗವಂತನ ಚಿಂತನೆ ಮಾಡಬೇಕಾದರೆ ನಮ್ಮಲ್ಲಿ ಅಪರೂಪವಾದ ಗುಣಗಳು ಕೆಲವು ನಮಗೆ ಇರಬೇಕು, ಇಲ್ಲದಿದ್ದರೆ ಸಾಧ್ಯವಾಗಲ್ಲ. ಅದು ಎಂಥ ಕಷ್ಟಗಳು ಬಂದರೂ ಕೂಡ, ಏನೇ ತೊಂದರೆಗಳು ಬಂದರೂ ಕೂಡ ಭಗವಂತನನ್ನೇ ಚಿಂತನೆ ಮಾಡಬೇಕಾದರೆ ನಮ್ಮಲ್ಲಿ ಕೆಲವು ಗುಣಗಳು ಬರಲೇಬೇಕಾದರು. ಯಾವುದಾ ಗುಣಗಳ ಪಟ್ಟಿ ಇದೆಯಾ ಅಂದರೆ ಹೇಳುತ್ತಾರೆ, ಅದನ್ನೇ ಭಾಗವತದಲ್ಲಿ ಭಾಗವತ ಧರ್ಮಗಳು ಅಂತ ಪರಿಚಯ ಮಾಡಿಕೊಳ್ತಾರೆ. ಭಾಗವತ ಧರ್ಮಗಳು ಸತ್ಯ, ಅಹಿಂಸಾ, ತಿತಿಕ್ಷ ಅಂದ್ರೆ ಸಹನ ಶಕ್ತಿ, ತಪಸ್ಸು, ಎಲ್ಲ ಗುಣಗಳು ಹೇಳ್ತಾ ಬರ್ತಾರೆ. ಒಟ್ಟಾರೆ ತಾತ್ಪರ್ಯ ಭಾಗವತ ಕೇಳಿದುಕೊಳ್ಳೆ, ಇಷ್ಟು ಗುಣಗಳು ನಿಮ್ಮಲ್ಲಿ ಮೂಡಿ ಬರಬೇಕು. ಈ ಗುಣಗಳು ನಿಮ್ಮಲ್ಲಿ ಮೂಡಿ ಬಂದರೆ ಅಂಥ ಗುಣಗಳಿಂದ ಕೂಡಿದ ಸಾಧನೆ ಚೆನ್ನಾಗಿ ಆಗುತ್ತೆ. ಇಷ್ಟು ತಾತ್ಪರ್ಯ, ಭಗವಂತನಿಗೆ ಪ್ರೀತಿಕರವಾದ ಸಾಧನೆ ಆಗುತ್ತೆ ಅಂದ್ರು. ಹಾಗಾದ್ರೆ ಆ ಗುಣಗಳು ನಮ್ಮಲ್ಲಿ ಮೂಡಿ ಬರಬೇಕಾದರೆ ನಾವು ಏನು ಮಾಡಬೇಕು? ಸಾಮಾನ್ಯವಾಗಿ ಏನು ಹೇಳ್ತೀವಿ, ನೋಡಪ್ಪ ಈ ಪಟ್ಟಿ ಬಂದಿದೆ, ಈ ಪಟ್ಟಿಯೆಲ್ಲ ಗುಣಗಳಿವೆ, ನಾಳೆಯಿಂದ ನೀವು ಅಭ್ಯಾಸ ಮಾಡಿ ಚೆನ್ನಾಗಿ ನಿಮ್ಮಲ್ಲಿ ಒಳ್ಳೆ ಗುಣಗಳು ಬರುವಂತೆ ಮಾಡಿಕೋಬೇಕು. ಸರಿ ಆಚಾರ್ಯ, ಹೋಗ್ಬಿಡುತ್ತೆ. ಬರುತ್ತಾ ಗುಣಗಳು ಸರ್ವಥಾ ಬರಲ್ಲ, ಇನ್ನಷ್ಟು ರಿವರ್ಸ್ ಆಗಿಕೋತಿರುತ್ತೆ. ಏನೋ ಮಾಡ್ಲಿಕ್ಕೆ ಹೋಗ್ತೀವಿ, ಇನ್ನಷ್ಟು ಕಮ್ಮಿ ಆಗ್ತಾ ಇರುತ್ತೆ. ಅದಕ್ಕೆ ಅರಣ್ಯಕಾಚಾರ್ಯ ಹೇಳ್ತಾರೆ, ಅದು ಆ ಗುಣಗಳು ಪಡೆಯಬೇಕು, ಒಳ್ಳೆ ಗುಣಗಳು ನಮ್ಮಲ್ಲಿ ಮೂಡಬೇಕಾದರೆ ಒಳಗೆ ರಹಸ್ಯ ಕೂತಿದೆ. ಆ ರಹಸ್ಯ ಗೊತ್ತಿಲ್ಲದೇನೆ ಸುಮ್ಮನೆ ಒಣ ನಾನೇನು ಪಡ್ಕೊಂಡ್ಬಿಡುತ್ತೇನೆ ಅಂತ ಹೋದ್ರೆ ಏನು ಉಪಯೋಗ? ಏನ ರಹಸ್ಯ ಅಂದರೆ ಇಲ್ಲಿ ಹೇಳುತ್ತಾರೆ, ಭಗವಂತ ಎಲ್ಲರ ಹೃದಯದಲ್ಲಿ ತಾನು ಬಿಂಬಮೂರ್ತಿಯಾಗಿ ನಿಂತಿದ್ದಾನೆ. ಯಾವಾಗಿಂದ? ಅನಾದಿಕಾಲದಿಂದ. ಯಾವಾಗಿಂದ ನಾವಿದ್ದೇವೋ ಅವಾಗಿಂದ ಅವನಿದ್ದಾನೆ, ಯಾವಾಗಿಂದ ಅವನಿದ್ದಾನೋ ಅವಾಗಿಂದ ನಾವಿದ್ದೇವೆ. ನಮ್ಮನ್ನು ಯಾರು ಹುಟ್ಟಾಕ್ಲಿಲ್ಲ, ದೇವರು ಕೂಡ ನಮ್ಮನ್ನು ಹುಟ್ಟಾಕ್ಲಿಲ್ಲ, ನಮ್ಮ ಒಳಗೆ ಭಗವಂತ ನಿಂತೇ ಇದ್ದಾನೆ. ಅಂಥ ಸ್ವಾಮಿ ನಮ್ಮೊಳಗೆ ನಿಂತು ಏನು ಮಾಡಿಸ್ತಾ ಇದ್ದಾನೆ ಅಂದರೆ ಎಲ್ಲಾ ಕಾರ್ಯಗಳನ್ನು ನಮ್ಮಿಂದ ಮಾಡಿಸ್ತಾ ಇದ್ದಾನೆ. ಸೃಷ್ಟಿಯ ಆದಿಯಿಂದ ಅಂದರೆ ಅನಾದಿಯಿಂದ ಶ್ವಾಸ ಕಾರ್ಯ ಮೊದಲುಕೊಂಡು ಭಗವಂತ ನಮ್ಮಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ. ಇದು ಹೇಗಾಗ್ತಾ ಇದೆ ಅಂದರೆ ಇದನ್ನ ಬಿಂಬ ಪ್ರತಿಬಿಂಬ ಭಾವ ಅಂತ ಕರೀತಾರೆ. ಕನ್ನಡಿ ಎದುರಿಗೆ ನಾವು ನಿಂತುವು, ಕನ್ನಡಿ ಎದುರಿಗೆ ನಿಂತಾಗ ನಮ್ಮ ಕೈ ಎತ್ತಿದರೆ ಒಳಗೆ ಪ್ರತಿಬಿಂಬದ ಕೈ ಏಳುತ್ತೆ, ನಾವು ನಕ್ಕರೆ ಅದು ನಗುತ್ತೆ, ನಾವು ಸುಮ್ಮನಿದ್ದರೆ ಅದು ಸುಮ್ಮನಿರುತ್ತೆ. ಇಷ್ಟೇ ಎಂದು ಜೀವ ಅನಾದಿಯಿಂದಲೂ ಕೂಡ ಶುದ್ಧ ಸ್ವತಂತ್ರ, ಭಗವಂತ ಮಾತ್ರ ಸ್ವತಂತ್ರ. ಇಂಥ ಸ್ವಾಮಿ ಇವನಿಂದ ನಾನಾ ಕಾರ್ಯಗಳನ್ನು ಮಾಡಿಸಬೇಕು. ಇಲ್ಲಿ ಶಾಸ್ತ್ರ ಹೇಳುತ್ತೆ, ಜೀವೋಪಿ ಕರ್ತ ಶಾಸ್ತ್ರಾರ್ಥವತ್ವ. ಈ ಜೀವ ಅನಾದಿಯಿಂದಲೂ ಕೂಡ ಅವನಿಗೆ ಕರ್ತೃತ್ವ ಇದೆ, ಕರ್ತೃತ್ವ ಇದೆ. ಅವನಲ್ಲಿ ಕರ್ತೃತ್ವ ಅಂದ್ರೆ ಏನು ಅಂತ ಮತ್ತು ಪ್ರಶ್ನೆ. ಜ್ಞಾನ ಇಚ್ಛಾ ಕೃತಿಮತ್ವಂ ಕರ್ತೃತ್ವ ಅಂದ್ರೆ ತಿಳ್ಕೊಳ್ಳಿಕ್ಕಾಗುತ್ತೆ, ಇಚ್ಛಾ ಪಡ್ಲಿಕ್ಕಾಗುತ್ತೆ, ಪ್ರಯತ್ನ ಮಾಡಲಿಕ್ಕಾಗುತ್ತೆ. ಆದರೆ ಹೇಗೆ? ದೇವರಲ್ಲೂ ಕರ್ತೃತ್ವ ಇದೆ, ಭಗವಂತನಲ್ಲೂ ಕರ್ತೃತ್ವ ಇದೆ. ದೇವರು ತಿಳ್ಕೊಳ್ಳಿಕ್ಕಾಗತ್ತೆ, ದೇವರು ಇಚ್ಛಾ ಪಡ್ಲಿಕ್ಕಾಗುತ್ತೆ, ದೇವರು ಪ್ರಯತ್ನ ಮಾಡಲಿಕ್ಕಾಗುತ್ತೆ. ಇಬ್ಬರು ಒಂದಾಯ್ತಲ್ಲ ಅಂದ್ರೆ ಇಷ್ಟೇ, ದೇವರಲ್ಲಿ ಶಕ್ತಿ ಇದೆ, ಜೀವನಲ್ಲಿ ಶಕ್ತಿ ಇಲ್ಲ, ಸ್ವಾತಂತ್ರ್ಯ ಇಲ್ಲ. ಫ್ಯಾನ್ ಇದೆ, ಫ್ಯಾನ್ ಅಲ್ಲಿ ಮೆಕ್ಯಾನಿಸಂ ತಿರುಗುವ ಧರ್ಮ ಇದೆ, ಆದರೆ ಏನು ಉಪಯೋಗ? ಕರೆಂಟ್ ಇಲ್ಲದಿದ್ರೆ ತಿರುಗಲ್ಲ, ಹೌದ್ ತಾನೆ? ಹಾಗೆ ಜೀವನಲ್ಲಿ ಕರ್ತೃತ್ವ ಎಂಬ ಧರ್ಮ ಅವನಿಗೆ ತಿರುಗದೆ ಚೆನ್ನಾಗಿ ತಿಳ್ಕೊಳ್ಳಿಕ್ಕೆ ಆಗತ್ತೆ, ತಿಳಿಯುತ್ತಾ ಇಲ್ಲ. ಇಚ್ಛಾ ಪಡ್ಲಿಕ್ಕಾಗತ್ತೆ, ಪಡ್ತಾ ಇಲ್ಲ. ಪ್ರಯತ್ನ ಮಾಡಲಿಕ್ಕಾಗತ್ತೆ, ಆಗ್ತಾ ಇಲ್ಲ. ಯಾಕೆ? ಶಕ್ತಿ ಇಲ್ಲ. ಇತ್ತ ದೇವರಿಗೂ ಈ ಕರ್ತೃತ್ವ ಎಂಬ ಧರ್ಮ ಇದೆ, ತಿಳ್ಕೊಳ್ಳಿಕ್ಕಾಗತ್ತೆ, ಇಚ್ಛಾ ಪಡ್ಲಿಕ್ಕಾಗತ್ತೆ, ಪ್ರಯತ್ನ ಮಾಡಲಿಕ್ಕಾಗುತ್ತೆ. ಆದರೆ ಬೇಕಾದ ತಾಕತ್ತು ಕೂತಿದೆ ದೇವರಲ್ಲಿ. ಅದಕ್ಕೆ ದೇವ ತಾನಾಗಿ ತಿಳಿಯಬಲ್ಲ, ತಾನಾಗಿ ಇಚ್ಛಾ ಪಡಬಲ್ಲ, ತಾನಾಗಿ ಪ್ರಯತ್ನ ಮಾಡಬಲ್ಲ. ಜೀವ ಹಾಗಲ್ಲ, ದೇವ ಒಳಗೆ ನಿಂತು ತಿಳಿಸಿದರೆ ತಿಳಿತಾನೆ, ಇಚ್ಛಾ ಪಡಿಸಿದರೆ ಪಡತಾನೆ, ಪ್ರಯತ್ನ ಮಾಡಿಸಿದರೆ ಮಾಡುತ್ತಾನೆ. ಆ ರೀತಿಯಲ್ಲಿ ಜೀವನಲ್ಲಿ ಇರುವಂತ ಕರ್ತೃತ್ವ ಎಂಥದ್ದು ಅಂದರೆ ಭಗವಂತನ ಅಧೀನವಾದ ಕರ್ತೃತ್ವ. ಜೀವನಿಗೆ ಕರ್ತೃತ್ವವೇ ಇಲ್ಲ ಅಂತ ಎಂದೂ ಹೇಳಬಾರದು. ಯಾಕೆಂದ್ರೆ ವಾಯುಪುರಾಣ ಸ್ಪಷ್ಟ ಹೇಳ್ತಾ ಇದೆ, ಜೀವನಿಗೆ ಕರ್ತೃತ್ವವೇ ಇಲ್ಲ ಅಂತ ಹೇಳಿದರೆ ಅವನಿಗೆ ನರಕ ಆಗುತ್ತೆ. ಮತ್ತೆ ಕರ್ತೃತ್ವ ಇದೆ ಅಂದರೆ ಯಾವ ರೀತಿಯಲ್ಲಿ ಅಂದರೆ ಭಗವಂತನ ಅಧೀನವಾದ ಹಾಗೆ ಜೀವನದಲ್ಲಿ ನಾನಾ ಗುಣಗಳಿವೆ. ಗುಣಗಳು ಅಂದ್ರೆ ಇವಾಗೆ ನೀವೆಲ್ಲ ಬಹಳ ಒಳ್ಳೆಯವರು, ಒಳ್ಳೆ ಸಾಧನೆ ಮಾಡ್ತಾ ಇದ್ದೀರಾ, ಒಳ್ಳೆ ಸಹನ ಶಕ್ತಿ ಇದೆ, ಇವೆಲ್ಲ ಒಳ್ಳೆ 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 ಗುಣಗಳು ತುಂಬಾ. ಅಂಥ ಗುಣಗಳು ನಮ್ಮಲ್ಲಿ ಬರಬೇಕಾದರೆ ಹೇಗೆ ಅಂದ್ರೆ ನಮ್ಮೊಳಗಿರುವ ಬಿಂಬಮೂರ್ತಿ ಅಂಥದ್ದೇ ಅಪ್ರಾಕೃತ ಗುಣವನ್ನ ತಾನು ಪ್ರಕಟ ಮಾಡಿದರೆ ನಮ್ಮಲ್ಲಿ ಅಂಥದ್ದೇ ಪ್ರಕೃತಿಗೆ ಸಂಬಂಧಪಟ್ಟ ಗುಣಗಳು ಬರ್ತಾ ಬರುತ್ತೆ. ಒಳ್ಳೆ ಗುಣ ಬರಬೇಕಾ, ದೇವರನ್ನ ಒಳ್ಳೆಯವ ಅಂತ ಚಿಂತನೆ ಮಾಡಿ ಮಾಡಿದರೆ ನಮ್ಮಲ್ಲಿ ಒಳ್ಳೆ ಗುಣ ಬರುತ್ತೆ. ಹಾಗೆ ನಮ್ಮಲ್ಲಿ ಏನೇನು ಒಳ್ಳೆ ಗುಣಗಳು ಮೂಡಬೇಕು, ಆ ಗುಣಗಳಿಂದ ಒಳ್ಳೆ ಕಾರ್ಯ ಆಗಬೇಕು. ಅವೆಲ್ಲವನ್ನ ಭಗವಂತನಲ್ಲಿ ನಾವು ಚಿಂತನೆ ಮಾಡ್ತಾ ಮಾಡ್ತಾ ಬಂದರೆ ನಮ್ಮಲ್ಲಿ ಮೂಡ್ತಾ ಬರುತ್ತೆ. ಅದಕ್ಕೆ ನಮ್ಮ ಭಾಗವತ ಹೇಳಬೇಕು ಅಂದ್ರೆ ನಾನು ನೆನೆಯೋದು ಮಹಾನುಭಾವರಾದಂತಹ ಐಕೋರು ನರಸಿಂಹಾಚಾರ್ಯರನ್ನು. ಐಕೋರು ನರಸಿಂಹಾಚಾರ ಸ್ಮರಣೆ ಮಾಡಿದರೆ ಭಾಗವತ ಪೂರ್ಣ ಫಲ ಬರುತ್ತೆ ಅಂತ ನನ್ನ ನಂಬಿಕೆ. ದೊಡ್ಡವರ ಅನುಗ್ರಹ. ಯಾಕೆಂದ್ರೆ ಭಾಗವತ ಇಡೀ ತಮ್ಮ ಹೃದಯದಲ್ಲಿಟ್ಟುಕೊಂಡು ಅನುಷ್ಠಾನ ಮಾಡಿದ ಮಹಾನುಭಾವರವರು ಶಿಷ್ಯನಿಗೆ ಹೇಳಿಕೊಡ್ತಾ ಇದ್ರು. ಹೇಗೆ ಹೇಳಿಕೊಡ್ತಾ ಇದ್ರು ಅಂದ್ರೆ, ಅಪ್ಪ 30 ಗುಣಗಳು ನಿನ್ನಲ್ಲಿ ಮೂಡಿ ಬರಬೇಕು. ಮೂಡಿ ಬರಬೇಕಾದರೆ ಭಗವಂತನನ್ನು ಹೀಗೆ ಚಿಂತನೆ ಮಾಡು. ಹೇಗೆ, ನಿನ್ನಲ್ಲಿ ಒಳ್ಳೆ ತಪಶಕ್ತಿ ಬರಬೇಕಾ, ತಪಸ್ಸು ಮೂಡಿ ಬರಬೇಕು. ತಪಸ್ಸು ಅಂದ್ರೆ ಆಲೋಚನೆ, ಭಗವಂತನ ಕುರಿತಾದ ಏಕಾಗ್ರ ಆಲೋಚನೆ, ಅದು ಬರಬೇಕಾ? ನಿನ್ನೊಳಗಿರತಕ್ಕಂಥ ಭಗವಂತನನ್ನ ತಪೋ ಮೂರ್ತಿ ತಪೋ ರೂಪಿಣೇ ನಮಃ ಚಿಂತನೆ ಮಾಡು. ಹೇಗೆ, ದಿನಕ್ಕೆ ಒಂದು ಸಲ ಎದ್ದು ದೇವ ನೀನು ತಪೋ ಮೂರ್ತಿ ಅಂತ ನಮಸ್ಕಾರ ಮಾಡಿ, ಇನ್ಮೇಲೆ ನಿಂಗೂ ನಂಗೂ ಸಂಬಂಧ ಇಲ್ಲ, ನಾಳೆ ಬೆಳಗ್ಗಿನವರೆಗೂ ಅಂತ ನಾವು ಹೋಗ್ತೀವಲ್ಲ, ಆತರ ಅಲ್ಲ. ಹಗಲು ರಾತ್ರಿ ಆ ಗುಣ ಚಿಂತನೆ, ನೀನು ತಪೋ ಮೂರ್ತಿ ಅಯ್ಯ ಹೀಗೆ ಚಿಂತನೆ ಮಾಡುವಂತ ಶಿಷ್ಯನಿಗೆ ಹೇಳಿ ಕಳಿಸೋದು. ಆ ಶಿಷ್ಯ ಎಲ್ಲೋ ಊರಲ್ಲಿರಬೇಕು, ಅವಾಗ ಫೋನ್ ಇಲ್ಲ, ಯಾವುದೂ ಇದ್ದಿಲ್ಲ, ಟೆಲಿಗ್ರಾಮು ಇದ್ದಿಲ್ಲ, ಅವಾಗಿನ್ನ ಬರೇ ಪತ್ರ, ಪತ್ರ ಮೂಲಕನೇ ಎಲ್ಲ ವ್ಯವಹಾರ. ಆ ಪತ್ರದಲ್ಲಿ ಇವರು ಆ ಶಿಷ್ಯನಿಗೆ ಉಪದೇಶ ಕೊಟ್ಟು ಕಳಿಸಿರಬೇಕು. ಶಿಷ್ಯ ಅದನ್ನೇ ಹಗಲು ರಾತ್ರಿ ಚಿಂತನೆ ಮಾಡ್ತಾ 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 ಬಂದಿರಬೇಕು. ಆ ಚಿಂತನೆ ಮಾಡುವುದರಿಂದ ಆ ಗುಣ ಅವನಲ್ಲಿ ತಾನಾಗಿ ಮೂಡತಾ ಬಂದಿರಬೇಕು. ಆ ಗುಣ ಇನ್ನ ಮೂಡತಾ ಇದೆ ಅನ್ನುವಾಗ ಗುರುಗಳಿಂದ ಪತ್ರ. ಅಪ್ಪ ನಾನು ಹೇಳಿದ್ದೆ, ನೀನು ಮಾಡಿದ್ದೀಯಾ, ಮಾಡಿದ್ದಕ್ಕೆ ಇಷ್ಟು ಮೂಡಿದೆ, ಒಳ್ಳೇದಾಯಿತು, ಮುಂದಿನ ಗುಣಕ್ಕೆ ಹೋಗು ಅಂತ ಇನ್ನೊಂದನ್ನ ಉಪದೇಶ ಕೊಡುತ್ತಾ ಇದ್ರು. ಹೀಗೆ ನಮ್ಮಲ್ಲಿ ಬರಬೇಕಾದ ವಿಶೇಷ ಗುಣಗಳನ್ನೆಲ್ಲ ದೊಡ್ಡವರು ಭಗವಂತನ ಚಿಂತನೆಯಿಂದ ಪಡೆದುಕೋ ಅಂತಾರೆ. ಹಾಗಾದರೆ ನಮಗಿಲ್ಲಿ ಬೇಕಾಗಿದ್ದೇನು, ನಮ್ಮೊಳಗಿರತಕ್ಕಂತಹ ಬಿಂಬಮೂರ್ತಿ ಏನೇನು ಗುಣಗಳನ್ನ ಆತನ ಗುಣಗಳನ್ನು ಚಿಂತನೆ ಮಾಡಿದರೆ ನಮಗೇನು ಬರುತ್ತೆ ಅಂತ ತಿಳ್ಕೊಂಡು ನಾವು ಭಾಗವತ ಪ್ರವರ್ತನೆ ಮಾಡಬೇಕು. ಅದಕ್ಕೆ ನಮ್ಮ ಗೋಪಾಲದಾಸರು ಒಂದು ಮಾತು ಹೇಳುತ್ತಾರೆ, ನಿನ್ನ ಗುಣಚಿಂತನೆಯಲ್ಲಿಡು ಗೋಪಾಲ ವಿಠಲ ಇಷ್ಟೇ ಸಾಕು ಅಂತ ಬಿಡುತ್ತಾರೆ. ಅಂದರೆ ನಮಗೆ ಸಾಧನೆಯ ಕನ್ಫರ್ಮೇಶನ್ ಇಲ್ಲ. ಸಾಧನೆ ಅಂದ್ರೆ ಬರೀ ಕರ್ಮದ ತಂತು ಮಾಡುವುದೇ ಸಾಧನ ಅಂತ ಅಂದುಕೊಂಡ್ಬಿಟ್ಟಿದ್ವಿ. ಅಲ್ಲಿ ಮುಳುಗು ಇಲ್ಲಿ ಮುಳುಗು, ಇದು ಮಾಡು ಅದು ಮಾಡು, ಇದೇ ಸಾಧನೆ ಅಲ್ಲ. ಪ್ರಧಾನ ಗುರಿ ಈ ಎಲ್ಲದಕ್ಕೂ ಕೂಡ, ಇವೇನು ಪುಷ್ಕರಕ್ಕೆ ಬಂದಿದ್ದೇವೆ, ಆ ತೀರ್ಥ ಸ್ನಾನ ಮಾಡುತ್ತಾ ಇದ್ದೇವೆ, ಉಪವಾಸ ಮಾಡುತ್ತಾ ಇದ್ದೇವೆ, ಇದೆಲ್ಲ ಎಲ್ಲರವರಿಗೆ ಎಲ್ಲಿಗೆ ಕಾರಣ ಅಂದ್ರೆ ಮನಃಶುದ್ಧಿ ಪರ್ಯಂತಾಹ. ಮನಃಶುದ್ಧಿ ಆಗ್ಲಿಕ್ಕೆ ಇವೆಲ್ಲ ಕಾರಣ. ಮನಃಶುದ್ಧಿ ಆದ ಮೇಲೆ ಆ ಶುದ್ಧವಾದ ಮನಸ್ಸನ್ನ ದೇವರಲ್ಲೇ ಇಡಬೇಕು. ದೇವರಲ್ಲಿ ಮನಸ್ಸಿಡುವುದೇ ಪ್ರಧಾನ ಸಾಧನೆ. ಅದಕ್ಕಾಗಿ ಮಿಕ್ಕದ್ದೆಲ್ಲ ಬರ್ತಾ ಇದೆ. ಹಾಗಾದರೆ ನಾವು ಸತತ ಭಗವಂತನಲ್ಲೇ ಮನಸ್ಸಿಡಬೇಕಾದರೆ ನಮ್ಮಲ್ಲಿ ಅನೇಕ ಗುಣಗಳು ಮೂಡಿ ಬರಬೇಕು. ಆ ಗುಣಗಳನ್ನ ಬಿಂಬನಲ್ಲಿ ಚಿಂತನೆ ಮಾಡಬೇಕು. ಆ ಚಿಂತನೆ ಮಾಡಿದವರ ಚರಿತ್ರೆ, ಚಿಂತನೆ ಮಾಡಿದ್ದಕ್ಕೆ ಅವರು ಪಡ್ಕೊಂಡ ಫಲ, ಆ ಭಗವಂತನ ರೂಪಗಳ ಚಿಂತನಾ ಕ್ರಮ, ಇದೆಲ್ಲ ಭಾಗವತದಲ್ಲಿ ಹೇಳಿಕೊಂಡದ್ದು ಅಷ್ಟೇ ಹೊರತು ಏನು 10 ಅವತಾರದ ಕಥ ಶುರು ಮಾಡಿದ ಕೂಡಲೇ ಆಚಾರ್ಯವಾಗ 10ನೇ ಸ್ಕಂದ ಶುರು ಮಾಡುತ್ತಾರೆ ಅಂತ ನೋಡ್ತಾ ಇರೋದು. ಆ 10ನೇ ಸ್ಕಂದ ಬರುತ್ತೆ,
ಒಂದ್ ನಾ ಕಾರ್ಡ್ ಹೇಳಿಬಿಟ್ಟು ಉಸ್ತೃಟ್ನ ಹೀಗ್ ಬಂದ, ಹಾಗೆ ಹೊಡೆದ, ಹೀಗ್ ಹೋದ, ಆ ಬೆಣ್ಣೆ ತಿಂದ ಅಂತ ನಕ್ ಬಿಟ್ಟು ಹೋಗ್ಬಿಟ್ರೆ ಭಾಗವತ ಅಲ್ಲ ಅಂದು. ಇಡೀ ಭಾಗವತ ಹೇಗ್ ಕೂತಿದೆ ಅಂದ್ರೆ ಒಳಗಿರತಕ್ಕಂಥ ಬಿಂಬನ ವಿಶೇಷ ಪರಿಚಯ ಮಾಡಿಕೊಡ್ತಾ ಹೋಗ್ತಾ ಇದೆ. ಅಂಥ ಭಗವಂತನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಜನ್ಮ ಆದ್ಯಸ್ಯ ಯತಃ, ಇದೆಲ್ಲ ಒಂದೊಂದು ಒಂದೊಂದು ಶಬ್ದ ನಮಗೆ ವಿಶೇಷವಾದ ಗುಣಗಳನ್ನು ತಿಳಿಸಿಕೊಡುತ್ತಾ ಇದೆ. ಅಯ್ಯ, ಬ್ರಹ್ಮದೇವರಿಗೆ ಹುಟ್ಟು ಕೊಟ್ಟವ, ಇಡೀ ಜಗತ್ತಿಗೆ ಹುಟ್ಟು ಕೊಟ್ಟವ, ಸೃಷ್ಟಿ ಸ್ಥಿತಿಗಳನ್ನು ಮಾಡತಕ್ಕಂಥವ ಅಂತ ನಾವು ಚಿಂತನೆ ಮಾಡಿದರೆ ಏನಾಗುತ್ತೆ ಅಂದರೆ, ಪ್ರಧಾನವಾಗಿ ನಮಗೆ ಈ ಶರೀರಗಳು ಬರೋದೇ ನಿಂತು ಹೋಗ್ತಾ ಹೋಗ್ತಾ ಬರುತ್ತೆ. ಅಷ್ಟೇ ಅಲ್ಲ, ಅನ್ವಯಾತ ಇತರತಶ್ಚ ಅಂತ, ನಿನ್ನಿಂದಲೇನೆ ಈ ಜಗತ್ತೆಲ್ಲ ನಿಂತಿದೆ, ನೀನಿಲ್ಲದಿದ್ದರೆ ಯಾರೂ ಇಲ್ಲ. ಇದನ್ನೇ ಹೇಳುತ್ತಾರೆ, ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಬು ದೆಮಗೆ ಮಂಗಳವ ಅಂತಾರೆ. ಕೈವಲ್ಯ ಅಂದ್ರೆ ಏನು? ಮೋಕ್ಷ ಹೇಳ್ತಾರೆ ವ್ಯಾಖ್ಯಾನಕಾರರು. ಕೈವಲ್ಯ ಅಂದ್ರೆ ಕೇವಲ, ಕೇವಲದ ಭಾವ ಕೈವಲ್ಯ. ಏನು ಕೇವಲ ಅಂದ್ರೆ ಕೇಳ್ತಾರೆ, ಶ್ರೀಹರಿಯೇ ಸರ್ವೋತ್ತಮ, ಅವನೇ ಗತಿ, ಇನ್ಯಾರೂ ಇಲ್ಲ ಎಂಬ ಭಾವನೆ ಕೈವಲ್ಯ. ಶ್ರೀಹರಿಯೇ ಗತಿ ಎಂಬ ಏಕಾಂತ ಭಾವನೆ ಇದೆ, ಅದೇ ಕೈವಲ್ಯ. ಅದನ್ನ ಸ್ವಾಮಿ ಕೊಡುತ್ತಾನೆ, ಕೈವಲ್ಯದಾಯಕ. ನಮಗೆ ಭಗವಂತನ ಮೇಲೆ ಎಚ್ಚರ ಕೊಡುವುದು ಯಾರಯ್ಯ? ಸ್ವಾಮಿಯೇ ಕೊಡಬೇಕು. ಸ್ವಾಮಿ ಬಿಟ್ಟರೆ ತನ್ನ ಮೇಲೆ ಎಚ್ಚರ ಕೊಡುವುದು ಇನ್ಯಾರೂ ಇಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ. ಇತರತಶ್ಚ ಅಂದ್ರು, ಇತರತಶ್ಚ ಅಂದರೆ ಸಂಸ್ಕೃತದಲ್ಲಿ ಬರುತ್ತೆ ಈ ಅಂತ ಒಂದು ಅಕ್ಷರ, ಈ ಅಂತ ಅಕ್ಷರ ಅದು ಹೇಳುತ್ತಾರೆ, ಈ ಇತಿ ಆಶ್ಚರ್ಯಾರ್ಥೆ, ಆಶ್ಚರ್ಯಕರವಾದ ವಸ್ತುವನ್ನ ಈ ಅಂತ ಒಂದು ಅಕ್ಷರ ತೋರಿಕೊಡುತ್ತೆ. ಯಾರು ಅಂದರೆ ಜಗತ್ತಿನಲ್ಲಿ, ಇಡೀ ಜಗತ್ತಿನಲ್ಲಿ ಆಶ್ಚರ್ಯಕರವಾದ ವಸ್ತು ಯಾರು? ಇತರ ಅಂದರೆ ಭಗವಂತ. ದಾಸರಾಯರು ಅದಕ್ಕೆ ಹೇಳುತ್ತಾರೆ, ಆಶ್ಚರ್ಯತಮ ಸಚ್ಚರಿತ ಗುಣಭರಿತ ಅಂತ. ಇಡೀ ಜಗತ್ತಿನಲ್ಲಿ ಆಶ್ಚರ್ಯತಮನಾಗಿರತಕ್ಕಂಥ ಭಗವಂತ ಏನಿದ್ದಾನೆ, ಇತರ ತಹ, ಅವನಿಂದಲೇನೆ ಅವನ ಕುರಿತು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಸರಿ, ಅರ್ಥೇಶು ಅಭಿಜ್ಞ ಅಂತಂದು, ಅಭಿಜ್ಞ ಸ್ವರಾಟ್ ಅಂತ ಹೇಳ್ತಾ ಇದ್ದಾರೆ ಭಗವಂತನನ್ನ. ಅರ್ಥೇಶು ಅಭಿಜ್ಞ, ಅಭಿಜ್ಞ ಅಂದ್ರೆ ಏನರ್ಥ? ಅಭಿತ ಜಾನಾತಿ ಇತಿ ಅಭಿಜ್ಞ ಅಂದ್ರೆ, ಎಲ್ಲಾ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಾದಿಗಳನ್ನ ಮಾಡಲಿಕ್ಕೆ ಬೇಕಾದ ಅದ್ಭುತವಾದ ಜ್ಞಾನ ಇರುವಂಥವ. ಹೀಗೆ ಭಗವಂತನ ಚಿಂತನೆ ಮಾಡಿದರೆ
ನಮಗೇನು ಬರುತ್ತೆ, ಸಾಧನೆಯಲ್ಲಿ ಭಗವಂತನ ಕುರಿತಾದ ವಿಶೇಷವಾದ ತಿಳುವಳಿಕೆ, ಸುತ್ತು ಜಗತ್ತಿನ ತಿಳುವಳಿಕೆ ಎಲ್ಲವೂ ನಮಗೆ ಪೂರ್ಣವಾಗಿ ಬರಬೇಕಾದರೆ ದೇವರನ್ನ ನಾವೇನಂತ ಚಿಂತನೆ ಮಾಡಬೇಕು, ಅರ್ಥೇಶು ಅಭಿಜ್ಞ ಅಂತ ಚಿಂತನೆ ಮಾಡಬೇಕು. ಸರಿ, ತಿಳುವಳಿಕೆಯನ್ನು ಬರ್ತಾ ಇದೆ, ತಿಳುವಳಿಕೆಯನ್ನು ಬರ್ತಾ ಇದೆ, ಬಂದರೂ ಕೂಡ ನಿಲ್ಲತಾ ಇಲ್ಲ, ಹೊರಟು ಹೋಗ್ತಾ ಇದೆ. ಪ್ರವಚನ ಕಾಲಕ್ಕೆ ಮಾತ್ರ ಇರುತ್ತೆ, ಮನೆಗೆ ಹೋದ ಕೂಡಲೇ ಎಲ್ಲ ಹೊರಟು ಹೋಗುತ್ತೆ. ಅದಕ್ಕೇನು ಮಾಡಬೇಕು? ಅದಕ್ಕೆ ದೇವರನ್ನ ಸ್ವರಾಟ ಅಂತ ಚಿಂತನೆ ಮಾಡಬೇಕಂತೆ. ಭಗವಂತನನ್ನ ಸ್ವರಾಟ ಅಂತ ಯಾರು ಚಿಂತನೆ ಮಾಡುತ್ತಾರೆ? ಸ್ವರಾಟ ಅಂದ್ರೆ ಏನರ್ಥ? ಸ್ವೇನೈವ ತೇಜಸ ರಾಜತೇ ಇತಿ ಸ್ವರಾಟ್. ಆದ ಕಾರಣ ಅಂದ್ರೆ ತನ್ನದೇ ಆದ ಶಕ್ತಿಯಿಂದ ಎಂದೂ ಅಚ್ಚಳಿಯದ ಕುಂದಿಲ್ಲದ ಗುಣಗಳ ಗುಂಪವನಲ್ಲಿ ಕೂತಿದೆ. ಒಳ್ಳೆ ಗುಣವಯ, ಒಳ್ಳೆ ಒಳ್ಳೆ ಗುಣಗಳಿವೆ. ನಾವು ನೋಡಿ, ಇವತ್ತು ಒಳ್ಳೆಯವರು, ನಾಳೇನೋ ನಮಗೆ ಗೊತ್ತಿಲ್ಲ, ಹೇಗಿರ್ತೀವೋ ಗೊತ್ತಿಲ್ಲ. ಕೆಲವೊಮ್ಮೆ ನಮ್ಮನ್ನು ನೋಡಿ ನಮಗೆ ಆಶ್ಚರ್ಯ ಆಗ್ತಾ ಇರುತ್ತೆ, ಓ ನಾನು ಹೀಗಿರ್ಲಿಕ್ಕಾಗುತ್ತಾ ಅಂತ ಆಲೋಚನೆಗಳು ಬರ್ತಾ ಇರುತ್ತೆ, ಎಲ್ಲರಲ್ಲೂ ಬರ್ತಾ ಇರುತ್ತೆ. ಅದಕ್ಕೆ ಹೇಳ್ತಾರೆ ಈ ರೀತಿಯಾದ ಫ್ಲಕ್ಚುಯೇಟಿಂಗ್ ಮೆಂಟಾಲಿಟಿ ಅಂತ ಹೇಳ್ತಾರಲ್ಲ, ಇದೆಲ್ಲ ಇರಲ್ಲ ಯಾವಾಗ ದೇವರನ್ನ ಸ್ಥಿರವಾದ ಜ್ಞಾನವಂತ ಅಂತ ಚಿಂತನೆ ಮಾಡ. ನಂತರ ತೇನೇ ಬ್ರಹ್ಮಹೃದಯ ಆದಿಕವಯೇ ಮುಖ್ಯಂತಿಯಂ ಸೂರಯ. ಆತ ಇಷ್ಟು ದೊಡ್ಡವನಾಗಿದ್ರು ಕೂಡ ಜಗತ್ತನ್ನು ಸೃಷ್ಟಿ ಮಾಡಿದ್ರು ಅವ ಎಲ್ಲರಿಗೂ ಕಾಣಲ್ಲ, ಯಾರಿಗೂ ಕಾಣಲ್ಲ. ಅವನ ಕುರಿತು ಗೊತ್ತಾಗಬೇಕಾದ್ರೆ ಯಾರು ಹೇಳಬೇಕು? ಅವನೇ ಹೇಳಬೇಕು, ಇನ್ಯಾರೂ ಇಲ್ಲ. ವೇದ ಇದೆ, ವೇದವನ್ನ ಬ್ರಹ್ಮಾದಿ ದೇವತೆಗಳಿಗೆ, ಬ್ರಹ್ಮದೇವರಿಗೆ ಮೊದಲು ವಿಶೇಷವಾಗಿ ಹೃದಯತೇನೆ, ಬ್ರಹ್ಮದೇವರಿಗೆ ತನ್ನ ಕುರಿತಾದ ಜ್ಞಾನವನ್ನ ಪೂರ್ಣವಾಗಿ ತಿಳಿಸಿಕೊಟ್ಟವ. ಈ ಚಿಂತನೆ ಮಾಡಿದ್ರೆ ಏನಾಗುತ್ತೆ ಅಂದರೆ ನಮ್ಮಲ್ಲೂ ವಿಶೇಷವಾದ ಜ್ಞಾನ ಮೂಡತಾ ಮೂಡತಾ ಬರುತ್ತೆ. ಜ್ಞಾನ ಮೂಡುವುದು ಅಂದ್ರೆ ಏನು? ಇಷ್ಟೇ, ಪ್ರವಚನದಲ್ಲಿ ಕೇಳಿದಾಗ ಬರುವುದು ತಿಳುವಳಿಕೆ ಏನು ಬರುತ್ತಲ್ಲ, ಈ ತಿಳುವಳಿಕೆ ನಂತರವೂ ಕೂಡ ನಮಗೆ ತಾನಾಗಿ ಒಳಗಿಂದ ನೆನಪು ಬರುತ್ತಾ, ಆ ಭಗವಂತನ ನೆನಪು ತಾನಾಗಿ ಬರಲಿಕ್ಕೆ ಶುರುವಾದರೆ ಆ ಕೇಳಿದ್ದು ಅನುಷ್ಠಾನಕ್ಕೆ ಬರ್ತಾ ಇದೆ ಅಂತರ್ಥ. ಇಲ್ಲ, ಕೇಳಿದ್ದು ಕೇಳಿದ್ದೇ ಆಯಿತು, ನಾವು ಬೇರೆ ಕೇಳಿದ್ದು ಬೇರೆ ಅಂತಾದರೆ ಕೇಳಿದ್ದು ಅನುಷ್ಠಾನಕ್ಕೆ ಬರ್ತಾ ಇಲ್ಲ ಅಂತ ತಾತ್ಪರ್ಯ. ಹಾಗಾದರೆ ನಮ್ಮ ಒಳಗೆ ಏನು ಜ್ಞಾನ ಬರ್ತಾ ಇದೆ, ಆ ಜ್ಞಾನ ಯಾವಾಗಲೂ ನಮ್ಮಲ್ಲಿ ಸ್ಥಿರವಾಗಿ ನಿಂತಿರಬೇಕಾ? ಅವಾಗೇ ಭಗವಂತನ ಕುರಿತಾಗಿ, ಹೇ ಸ್ವಾಮಿ, ನೀನು ಬ್ರಹ್ಮದೇವರಿಗೆ ಆದಿಯಲ್ಲಿ ಅದ್ಭುತವಾದ ತತ್ವಜ್ಞಾನವನ್ನ ಕೊಟ್ಟವ ಅಂತ ಚಿಂತನೆ ಮಾಡಬೇಕು. ನಂತರ ಗುಹ್ಯಂತಿ ಎಂ ಸೂರಯ. ಹಾಗಾದರೆ ಭಗವಂತ ತನ್ನ ಕುರಿತು ತಿಳಿಸಿಕೊಟ್ಟನಲ್ಲ, ವೇದದಲ್ಲಿ ತಿಳಿಸಿಕೊಟ್ಟ, ಆದ್ದರಿಂದ ಆ ವೇದದಿಂದಾಗಿ ದೇವರನ್ನ ಎಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯ, ಪೂರ್ಣವಾಗಿ ಪರಿಚಯ ಆಗುತ್ತೆ ಅಂದರೆ ಇಲ್ಲ. ದೇವರ ಕುರಿತು ಯಾರೂ ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅವನಿಂದ ಅವನನ್ನು ನೋಡಿ ಮೋಹ ಕೊಡುವವರೇ ಎಲ್ಲರು, ಅಂದರೆ ಅವನನ್ನು ಅರ್ಥ ಮಾಡಿಕೊಳ್ಳಾರದೆ ಮೋಹದಲ್ಲೇ ಇರುತ್ತಾರೆ. ಇಲ್ಲೊಂದು ವಿಶೇಷವನ್ನ ಹೇಳಿಕೊಡುತ್ತಾರೆ. ಏನದು ಅಂದರೆ, ನಾವೇನು ಸಾಧನೆ ಶುರು ಮಾಡಿದೆ, ಸಾಧನೆ ಶುರು ಮಾಡಿದರೆ ಮಾಮೂಲಾಗಿದ್ರೆ ಅಡ್ಡಿ ಇಲ್ಲ, ಒಳ್ಳೆ ವಿಶೇಷ ಸಾಧನೆ ಏನಾದರೂ ಜಪ ಚಿಂತನೆ ಎಲ್ಲ ಶುರು ಮಾಡಿದರೆ ಒಳಗೇ ಒಂದು ಶುರುವಾಗುತ್ತೆ. ಏನದು? ಇನ್ನೊಬ್ಬರಿಗೆ ತೋರಬೇಕು ಎಂಬ ದುರ್ಲಕ್ಷಣ ಶುರುವಾಗುತ್ತೆ. ಇನ್ನೊಬ್ಬರು ನಮ್ಮ ಸಾಧನೆ ನೋಡಿ ಮೆಚ್ಚಬೇಕು, ಇನ್ನೊಬ್ಬರು ನಮ್ಮ ಸಾಧನೆ ನೋಡಿ ಅಬ್ಬಾನಬೇಕು. ಅಲ್ಲಿಗೆ ತಾತ್ಪರ್ಯ, ದೇವರು ನೋಡಿದ್ರು ಬಿಟ್ಟರು ಅಡ್ಡಿ ಇಲ್ಲ, ಇನ್ನೊಬ್ಬರು ಮೆಚ್ಚಿಕೊಂಡ್ರೆ ಸಾಕು ಅಂತಿರುತ್ತೆ. ಅದಕ್ಕೆ ಹೇಳುತ್ತಾ ಇದ್ದಾರೆ ವಿಜಯದಾಸರೊಂದು ಮಾತು ಹೇಳುತ್ತಾರೆ, ಹುಚ್ಚು ಹುಚ್ಚ ಆಗಿರೋ ಬಾಹಿರದಲ್ಲಿ ಹೊರಗೆ ಹೇಗಿರಬೇಕು ಅಂದ್ರೆ, ಇನ್ನೊಬ್ಬರು ನಮ್ಮ ನೋಡಿದರೆ ಇವನಿಗೇನಾದ್ರೂ ಗೊತ್ತಾ ದೇವರ ವಿಚಾರ ಅನ್ನೋ ರೀತಿಯಲ್ಲಿ ಇರಬೇಕಂತೆ. ಆ ರೀತಿಯಲ್ಲಿ ನಾವಿರಬೇಕಾದರೆ ದೇವರ ಒಳ್ಳೆ ಗುಣ ಚಿಂತನೆ ಮಾಡಬೇಕು. ಏನಂತ? ಮುಖ್ಯಂತಿ ಎಂ ಸೂರಯ, ನಿನ್ನ ನೋಡಿ ಜ್ಞಾನಿಗಳು ಮೋಹಕ್ಕೆ ಒಳಗಾಗ್ತಾರಯ್ಯ ಅಂತ ಚಿಂತನೆ ಮಾಡಿದರೆ ನಮಗೂ ಕೂಡ ನಮ್ಮ ಒಳಗೆ ಸಾಧನೆ ನಡೀತಾ ಇರುತ್ತೆ, ಇನ್ನೊಬ್ಬರ ದೃಷ್ಟಿ ಬೀಳಲ್ಲ. ಯಾಕ್ರಿ ಹಾಗೆ ಕೇಳ್ತೀರಾ?
ಬೇಕಾದ್ರೆ ನೋಡಿ ಒಳ್ಳೆ ಸಾಧನೆ ಮಾಡ್ತಾ ಇದ್ದೀರಾ, ಕೆಲವರು ಇರ್ತಾರೆ ಅಪ್ಪಾ ಇಷ್ಟು ಮಾಡಿಬಿಡ್ತಾ ಇದ್ದೀರಾ ಅಂದ ಕೂಡಲೇ ಮುಗಿಯಿತು, ಮಾರನೇ ದಿವಸದಿಂದ ಎಲ್ಲ ಸ್ಟಾಪ್ ಫುಲ್ ಸ್ಟಾಪ್ ಆಗ್ಬಿಡುತ್ತೆ. ಹೌದು, ನಾನು ಸತ್ಯವಾದ ವಿಚಾರ ಹೇಳ್ತಾ ಇದ್ದೇನೆ, ದೃಷ್ಟಿದೋಷ ಬೀಳಬಾರದು ಅಂತ. ಹೌದಾ, ದೃಷ್ಟಿದೋಷ ಅಂತ ಒಂದು ಇರುತ್ತಾ ಅಂತ ಕೇಳ್ತೀರಾ? ಮಧ್ವಾಚಾರ್ಯರ ತಂದೆ ಅಕ್ಷರಾಭ್ಯಾಸ ಮಾಡಿಸಿದಾಗ ಮೊದಲನೇ ದಿವಸ ಬರೆಸಿದ್ದೆ ಮಾರನೇ ದಿವಸ ಬರೆಸಿದ್ರೆ ಮಧ್ವಾಚಾರ್ಯ ಹೇಳಿದ್ರಂತೆ, ಯಾಕೆ ಹಿಂದಿನದ್ದೆ ಇವತ್ತು ಬರೆಸ್ತಾ ಇದ್ದೀರಾ? ಅಂದ್ರೆ ನಮ್ಮ ಮಗ ಇಷ್ಟು ಒಳ್ಳೆ ವಿಶೇಷವಾಗಿರತಕ್ಕಂತಹ ಬುದ್ಧಿವಂತ, ಜನ ಮನೋವಚನ ಗ್ರಹ ಪೀಡನ, ಇನ್ನೊಬ್ಬ ಜನರ ಮನಸ್ಸು ವಾಕು ಇದರ ತೊಂದರೆ ಆಗಬಾರದು, ದೃಷ್ಟಿ ಬೀಳಬಾರದು ಅಂತ ಏಕಾಂತದಲ್ಲಿ ಹುಡುಗನಿಗೆ ಪಾಠ ಹೇಳಿಕೊಟ್ರು ಅಂತ ಬರುತ್ತೆ. ಮತ್ತೆ ಹುಡುಗನ ವಿದ್ಯಾಭ್ಯಾಸವೇ ನಿಂತು ಹೋಗುತ್ತೆ ಇನ್ನೊಬ್ಬರು ದೃಷ್ಟಿ ಬಿದ್ದರೆ, ಅಂತಹದ್ದು ನಮ್ಮ ಸಾಧನೆ ಚೂರೋಚ್ಚಾರ ಎದ್ದು ಬಿದ್ದು ಮಾಡ್ತಾ ಇರ್ತೀವಿ, ಇನ್ನೊಬ್ಬರೋಡು ಯಾವಪ್ಪ ಎಷ್ಟು ಮಾಡ್ತಾ ಇದ್ದೀವಿ ಅಂದ್ರೆ ಕೃಷ್ಣ ಅರ್ಪಣ ಅಲ್ಲಿಗೆ ಎಲ್ಲ ಹೋಗ್ಬಿಡ್ತಾ ಇರುತ್ತೆ. ಅಷ್ಟೇ ಅಲ್ಲ, ನಮ್ಮಲ್ಲೂ ಕೂಡ ಇನ್ನೊಬ್ಬರ ತೋರಿಕೆಗಾಗಿ ಮಾಡುವ ದುರ್ಲಕ್ಷಣ ಒಳಗೇ ಕೂತಿರುತ್ತೆ, ಅದು ನಮಗೆ ಗೊತ್ತಿಲ್ಲದೇನೆ ಹೊರಗೆ ಬರ್ತಾ ಇರುತ್ತೆ. ಅದು ಹಾಡಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಇನ್ನೊಬ್ಬರು ನೋಡಿ ನೆಚ್ಚಿಕೊಳ್ಳಿ ಅಂತ ಅದು ಹೋಗಬೇಕಾದರೆ ಮುಖ್ಯಂತಿ ಎಂ ಸೂರಯ. ಇನ್ನ ಜಗತ್ತನ್ನ ಭಗವಂತ ಕಟ್ಟಿದ, ಇಡೀ ಸೃಷ್ಟಿಯನ್ನ ಮಾಡಿದ ಅಂತ ಹೇಳ್ತಾರಲ್ವಾ, ಅದು ಹೇಗೆ ಮಾಡಿದ? ತೇಜೋವಾರಿ ಮೃದಾಂ ಯಥಾ ವಿನಿಮಯ ಯತ್ರ ಸರ್ಗೋ ಮೃಷ. ಬಳಸಿದ್ದು ಐದು ಭೂತಗಳನ್ನ, ಐದು ಭೂತಗಳಲ್ಲಿ ಪ್ರಧಾನವಾಗಿ ಯಾವುದ್ಯಾವುದು ಕಟ್ಟಲಿಕ್ಕೆ ಬಳಸೋದು ಅಂದ್ರೆ ತೇಜಸ್ಸು ಅಂದ್ರೆ ಅಗ್ನಿ ಬೆಂಕಿ ನೀರು. ಹೌದಾ, ತೇಜೋ ವಾರಿ ಮೃದ, ಮೃತು ಅಂತ ಹೇಳಿದ್ರು. ಈ ಮೃತು ಅಂತ ಹೇಳಿದಾಗ ಈ ಮೂರನ್ನೂ ಬಳಸಿ ಭಗವಂತ ಏನು ಮಾಡಿದ್ದಾನೆ ಅಂದ್ರೆ ಜಗತ್ತನ್ನು ಕಟ್ಟಿದ. ಹೇಗೆ ಕಟ್ಟಿದ? ಯಥಾ ವಿನಿಮಯ, ಹೇಗೆ ಬಳಸಬೇಕೋ ಹಾಗೆ ಬಳಸಿದ. ಮುಟ್ಟಿದರೆ ಬಾಡಿ ಹೋಗುವಂತಹ ಪಾರಿಜಾತ ಪುಷ್ಪ, ಹೌದಾ ಬಾಡಿ ಹೋಗುತ್ತೆ, ಅದನ್ನ ಅದರಿಂದ ತಯಾರು ಮಾಡಿದ. ಈ ಮೂರರಿಂದಲೇನೆ ಕಬ್ಬಿಣವನ್ನು ಅದರಿಂದಲೇ ಮಾಡಿದ. ರಾ ಮೆಟೀರಿಯಲ್ ಒಂದೇ, ಪ್ರಾಡಕ್ಟ್ ಮಾತ್ರ ಬೇರೆ ಆಯಿತು. ಹಾಗೆ ಮಾಡ್ಲಿಕ್ಕಾಗತ್ತಾ ನಿಮ್ಗೆ? ಗೋಧಿ ಹಿಟ್ಟು ಕೊಟ್ರೆ ಪಾನಿಪುರಿ ಮಾಡಬಹುದು, ಪೂರಿ ಮಾಡಬಹುದು, ಅಥವಾ ಇನ್ನೇನೋ ಮಾಡಬಹುದು. ಗುಲಾಬ್ ಜಾಮ್ ಮಾಡ್ಲಿಕ್ಕಾಗುತ್ತಾ? ನಿಮ್ಗಾಗಲ್ಲ. ಅದೇ ಭಗವಂತ ಮೂರನ್ನೇ ಬರೆಸಿದ. ಇಡೀ ಜಗತ್ತಿನ ವಿಚಿತ್ರ ವಿಚಿತ್ರ ಪದಾರ್ಥಗಳೆಲ್ಲ ಸೃಷ್ಟಿ ಮಾಡ್ತಾ ಬಂದ. ಯಥಾ ವಿನಿಮಯ ಅಂದ್ರು, ಯಥಾ ವಿನಿಮಯ ಅಂದ್ರೆ ಇದು ಹೇಗ್ ಮಾಡ್ತಾರೆ ಭಗವಂತ ಅಂದ್ರೆ, ಪದಾರ್ಥ ಒಂದೇ, ಒಳಗೆ ತನ್ನ ರೂಪಗಳನ್ನ ಪ್ರವೇಶ ಮಾಡಿಸ್ತಾನೆ, ತಾನೇ ಇರುತ್ತಾನಲ್ಲಿ. ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧಾದಿ ರೂಪಗಳಿಂದ ಒಳಗೆ ನಿಂತು ತಾನು ಒಂದು ರೀತಿಯಲ್ಲಿ ನಿಂತರೆ ಆ ಪದಾರ್ಥ ಅದು ವ್ಯೂಹ ರೂಪ. ಪದಾರ್ಥ ಒಂದು ಪದಾರ್ಥ ಆಗಿರುತ್ತೆ, ಆ ಒಳಗಿನ ರೂಪಗಳು ಬದಲಾದರೆ ಪದಾರ್ಥವೇ ಬದಲಾಗಿ ಬಿಡುತ್ತೆ. ಹೌದಾ ಅಂದ್ರೆ ಹೌದು, ನಮ್ಮ ಗುರುಗಳೆಲ್ಲ ತೋರಿಕೊಟ್ರು. ರಾಘವೇಂದ್ರ ಸ್ವಾಮಿಗಳು, ಜಗನ್ನಾಥ ದಾಸರು, ಇರ ಮಹಾನುಭಾವರೆಲ್ಲ ನಮಗೆ ಆ ಒಂದು ಪರಿಚಯ ಮಾಡಿಕೊಡದಿದ್ರೆ ಈ ವಿಷಯ ನಮಗೆ ಅರ್ಥವೇ ಆಗ್ತಾ ಇದ್ದಿಲ್ಲ. ಏನೋಪ್ಪ ಎಲ್ಲ ಮಣ್ಣು ನೀರು ಬೆಂಕಿ ಸೇರಿಸಿ ಕಟ್ಟಿದ ಅಂತ ಇಷ್ಟೊಂದು ತಿಳ್ಕೊಂಡ್ಬಿಡ್ತೀವಿ ಅಷ್ಟೇ. ರಾಘವೇಂದ್ರ ಸ್ವಾಮಿಗಳ ಮುಂದೆ ನವಾಬ್ ಬಂದ, ಮಾಂಸ ಖಂಡಗಳನ್ನು ಇಟ್ಟ, ಮಾಂಸ ತುಂಡುಗಳೆಲ್ಲ ತಟ್ಟೆಯಲ್ಲಿಟ್ಟ, ಬಟ್ಟೆ ಹೊಲಿಸಿಟ್ಟ. ಅದು ರಾಯರಿಗೆ ಗೊತ್ತಿತ್ತು, ಗೊತ್ತಿದ್ರು ಕೂಡ ಏನಪ್ಪ ಇದ್ಯಾಕೆ ತಂದೀಯ, ಹೊರಗೆ ತಗೊಂಡು ಹೋಗು, ಅಸತ್ಯ ಯಾವ್ದು ಹೇಳಿಲ್ಲ ಅವರು. ಅವನು ಪರೀಕ್ಷೆ ಮಾಡ್ಲಿಕ್ಕೆ ಬಂದ, ಇವರೇನ್ ಮಾಡ್ತಾರೆ ನೋಡೋಣ ಅಂತ. ನಮ್ಮ ರಾಮಚಂದ್ರ ತಾಕತ್ತು ನನಗೆ ಗೊತ್ತಿಲ್ಲ ಅಂತ ಅದರ ಮೇಲೆ ಪ್ರೋಕ್ಷಣೆ ಮಾಡಿದ ಕೂಡಲೇ ಹಣ್ಣು ಹೂವು ಆಯಿತಲ್ಲ, ಚೆನ್ನಾಗಿದೆ ಕಥೆ, ಚೆನ್ನಾಗಿದೆ, ಹೇಗಾಯಿತು ಅಂತ ಅದಕ್ಕೆ ಹೇಳುತ್ತಾರೆ ರಾಯರು. ಆ ಮಾಂಸದೊಳಗಿರುವ ಭಗವದ್ ರೂಪಗಳನ್ನು ಪ್ರಾರ್ಥನೆ ಮಾಡಿದಾಗ ಒಂದು ರೀತಿಯಾಗಿ ನಿಂತಿದ್ದರೆ ಅದು ಮಾಂಸ, ಒಳಗಿದ್ದ ಭಗವದ್ ರೂಪ ಇನ್ನೊಂದು ರೀತಿಯಲ್ಲಿ ಬದಲಾವಣೆ ಆದರೆ ಅದು ಹಣ್ಣು. ಒಳಗಿರುವ ಭಗವದ್ ರೂಪಗಳನ್ನ ನಿಮ್ಮ ರೂಪ ಬದಲಾಯಿಸಿ ವ್ಯೂಹ ರೂಪಗಳನ್ನ ಆ ವ್ಯೂಹ ಬದಲಾಯಿಸಿ ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಒಳಗಿರುವ ರೂಪಗಳು ಬದಲಾಗಿದ್ದಕ್ಕೆ ಅದೇ ಪದಾರ್ಥ ಇನ್ನೊಂದಾಯಿತು. ಜಗನ್ನಾಥದಾಸರ ಚರಿತ್ರೆಯಲ್ಲೂ ಅದೇ ಬರುತ್ತೆ. ಒಂದು ಕಡೆ ಹೋದಾಗ ಅವರು ನೈವೇದ್ಯ ಮಾಡ್ತಾ ಇದ್ದಾರೆ, ನೈವೇದ್ಯ ಎಷ್ಟೊತ್ತಾದರೂ ಮುಗಿತಾ ಇಲ್ಲ, ಕೊನೆಗೆ ಮುಗೀತು, ಬಡಿಸಿದ್ರು. ಬಡಿಸಿದ ಕಾಲಕ್ಕೆ ಎಲ್ಲರ ಬಾಯಿಯಿಂದ ಒಂದೇ ಮಾತು, ಅವತ್ತು ಪರಮಾನ್ನ ಬಹಳ ಚೆನ್ನಾಗಿದೆ, ಪಾಯಸ. ಪಾಯಸದ ಪಾತ್ರೆ ಖಾಲಿಯಾಯಿತು. ಅವಾಗೇ ಅಡಿಗೆಯವರು ಬಂದು ಯಜಮಾನನಿಗೆ ಹೇಳಿದ್ರಂತೆ, ಯೋಚೂರು ವ್ಯತ್ಯಾಸ ಆಯಿತು, ಅಲ್ಲೆಲ್ಲ ಪಾಯಸ ಪ್ರಿಯರು, ಉತ್ತರ ಕರ್ನಾಟಕ ಎಲ್ಲ ಸಿಹಿಮಯ, ಸಿಹಿ ಅವರು ತಿಂಬೋಷ್ಟು ನಾವು ತಿನ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಂದಾದ್ರೂ ಇಲ್ಲಿ ಯಾರು ಇದ್ದಾರ ಉತ್ತರ ಕರ್ನಾಟಕದವರು? ಗುಲ್ಬರ್ಗ ಬಹಳ ಜಾಸ್ತಿ ಅಲ್ಲಿ. ನಾವು ಒಂದ್ಸಲ ಬಾಗಲಕೋಟೆಗೆ ಹೋಗಿದ್ದೆವು ನಮ್ಮ ಸ್ವಾಮಿಗಳ ಜೊತೆಗೆ, ಒಬ್ಬರ ಮನೆಯ ಭಿಕ್ಷ ಸರಿ, ಅವ್ರು ಹೇಳಿ ಶಿರಾ ಮಾಡಬೇಕು, ನಮಗೆಲ್ಲ ಬಹಳ ಇಷ್ಟ, ತುಂಬಾ ಜನ ಬರ್ತಾರೆ, ಕಂಡಿದ್ದೇವೆ. ಆಯಿತು, ಅವರು 300 ಜನಕ್ಕೆ ಮಾಡಿರಿ ಅಂತ ಹೇಳಿದ್ರು. ನಮ್ಮವರು ಮಾಡಿದ್ರು, ಎಲ್ಲ ಆಯಿತು, ನೈವೇದ್ಯ ಆಗಿ ಸ್ವಾಮಿಗಳು ಭಿಕ್ಷೆ ಆಗಿದೆ, ಇನ್ನು ಬಡಿಸಬೇಕು. ಅಥವಾ ಯಜಮಾನ ಒಳಗೆ ಬಂದ, ಅಡಿಗೆ ಮನೆಯೊಳಗೆ ನೋಡುತ್ತಾನೆ ಶಿರಾ ಪಾತ್ರೆ ಇಷ್ಟೇ ಅಂತ ಆತ. ನಾವು 300 ಜನಕ್ಕೆ ಅಂದ್ರೆ ನೀವು 3 ಜನಕ್ಕೆ ಮಾಡಿದ್ರಲ್ಲ, ನಮ್ಮವರಿಗೆ ಅದು 300 ಒಂದು 5 ಜನಕ್ಕೆ ಮಾಡಿದ್ದಾರೆ, ಚೂರು 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 ಬಡಿಸ್ಕೊಂಡು ಹೋಗೋದಲ್ಲ, ಆ ಪ್ರಕಾರ ಮಾಡಿದ್ದು. ನೀವು ಸರಿರಿ ಅಂತ ಹೇಳಿ ದೊಡ್ಡ ದೊಡ್ಡ ಕಲ್ಲಿಟ್ಟು ಅದರ ಮೇಲೆ ಈಗ ಪಾತ್ರೆಗಳಿರುತ್ತಲ್ಲ ದೊಡ್ಡ ಪಾತ್ರೆ ಇಟ್ಟು ತುಪ್ಪ ಸುರಿದು ಅವರೇ ಶಿರಾ ಮಾಡಿದ್ರು. ಕೊನೆಗೆ ಬಡಿಸಲಿಕ್ಕೆ ನಮ್ಮವ್ರು ಹೋದ್ರೆ ನೀವು ಬೇಡ ನಾವು ಬಡಿಸ್ತೀವಿ ಅಂತ ಹೇಳಿ ಕಳಿಸ್ಬಿಟ್ಟು ಈ ಹುಳಿ ಕಲಿಸ್ತಾರೆ ನೋಡಿ, ಸೌಟ್ ಇರುತ್ತಲ್ಲ ಬಟ್ಲು, ಸೌಟು ಬಟ್ಲಿನ ಕೈ ಬಟ್ಲು ಅಂತ ಕಲಿಸ್ತಾರೆ, ಅಂತ ಬಟ್ಲಿಂದ ಬಡಿಸ್ತಾ ಇದ್ದಾರೆ ಶಿರಾ. ದೊಡ್ಡ ಬಟ್ಲಿಂದ ಶಿರಾ ಬಡಿಸಿ ಅದಕ್ಕೆ ತುಪ್ಪ, ಅದಕ್ಕೆ ಜೇನುತುಪ್ಪ, ಅದಕ್ಕೆ ಪುಡಿಸಕ್ರಿ, ಇಷ್ಟೆಲ್ಲ ಹಾಕಿ ಬಡಿಸಿದರೆ ಏನನ್ನ ಹೌದ ಸತ್ಯವಾದ ವಿಚಾರ. ಇಷ್ಟೆಲ್ಲ ಬಡಿಸಿದ ಮೇಲೆ ಒಂದು ಬಟ್ಲು, ಎರಡನೇ ಬಟ್ಲು ಅದು ನಾರ್ಮಲ್ ಅಂತೆ, ಮೂರನೇದು ವಿಚಾರಣೆಗೆ. ನಾವು ಹಾಗೆ ನೋಡ್ತಾ ಇದ್ದೀವಿ, ಇಟ್ಟು ಸುರ ಹೇಗೆ ತಿಂತಾರಪ್ಪ ಇವರು ಅಂತೇಳಿ, ಏನಿಲ್ಲ ಸುನಾಯಾಸವಾಗಿ ಖಾಲಿ ಮಾಡಿ ಮುಗಿಸಿಬಿಟ್ರು. ಇನ್ನ ಕೆಲವರು ಚೂರು ಉಪಚಾರ ಮಾಡಲಿಲ್ಲ ಅಂತ. ಯಾಕೆ ಇದು ನೋಡಿದಾಗೆಲ್ಲ ಒಂದು ನೋಡಿ, ಅರಣ್ಯಕಾಚಾರದ ರೀತಿಯಲ್ಲಿ ನಾವು ಭಾಗವತವನ್ನು ಚೆನ್ನಾಗಿ ನೋಡ್ತಾ ಹೋದಾಗ ಇಡೀ ನಮ್ಮ ಜೀವನವೇ ಬದಲಾಗ್ತಾ ಹೋಗುತ್ತೆ. ಇಷ್ಟುವರೆಗೆ ನೋಡಿದ್ದು ಇವರಿಟ್ಟು ಶಿರ ತಿಂತಾರೆ ಅಂತ ಬಾಯಿ ಮಾತು ಬರ್ತಾ ಇತ್ತು, ಈಗ ಬರಲ್ಲ. ಅದು ಸ್ವಾಮಿ ಶಕ್ತಿ ಕೊಟ್ಟು ತಿನ್ನಿಸ್ತಾ ಇದ್ದಾನೆ, ಚೂರು ತಿಂದ್ರೆ ನಮ್ಮನ್ನ ನೆಗೆದು ಬೀಳುವಂತೆ ಮಾಡುತ್ತಾನೆ, ಅವರಿಗಂಟು ತಾಕತ್ತು ಕೊಟ್ಟ ಆ ಭಗವಂತನಿಗೆ ನಮಸ್ಕಾರ. ಹಾಗಾದ್ರೆ ಜೀವನದಲ್ಲಿ ನಮ್ಮ ಏನೇನು ಒಂದೊಂದು ಒಂದೊಂದು ಪರಿಣಾಮ ಆಗುತ್ತೆ ಏನಿರುತ್ತೆ ಎಲ್ಲದರಲ್ಲೂ ಕೂಡ ಅವನನ್ನೇ ನೋಡುವಂತಹ ಒಂದು ದೃಷ್ಟಿಯನ್ನ ಭಾಗವತ ಹೇಳಿಕೊಡ್ತಾ ಇದೆ. ಇಲ್ಲ ಅದಕ್ಕೆ ಸಂಬಂಧ ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ, ಅವರಿಗೆ ತಗೊಳ್ಳೋದೇ ಇಲ್ಲ. ಅವರದ್ದೇ ರೂಪಗಳು ಬೇರೆ ಇರುತ್ತೆ, ಅವರದ್ದೇ ರೂಪಗಳು ಬೇರೆ ಇರುತ್ತೆ ತಗೊಳ್ತಾರೆ. ಸರಿ, ಹಾಗಾದರೆ ಜಗನ್ನಾಥಾಸರು ಅಷ್ಟೇ, ನೈವೇದ್ಯ ಮಾಡೋ ಕಾಲ ತುಂಬಾ ಹೊತ್ತಾಯಿತು. ಅಡಿಗೆ ಆತ ಹೇಳಿದ, ಸಕ್ಕರೆ ಬಂದು ಇವತ್ತು ಪಾಯಸಕ್ಕೆ ಉಪ್ಪು ಹಾಕಿಬಿಟ್ಟಿದೆ, ಎರಡು ತಟ್ಟೆ ಪಕ್ಕದಲ್ಲಿತ್ತು ಉಪ್ಪು ಸಕ್ಕರೆ, ಉಪ್ಪು ಹಾಕಿಬಿಟ್ಟೆ, ಮತ್ತೆ ಜನ ಎಲ್ಲ ಪಾಯಸ ಚೆನ್ನಾಗಿದೆ ತಿಂದಾರಲ್ಲ ಅಂತ ಹೇಳಿದ್ರೆ ಅವ ದಾಸರು ಬಾಯಿ ಬಿಟ್ರಂತೆ. ಪಾಯಸ ನೈವೇದ್ಯ ಮಾಡುವ ಕಾಲಕ್ಕೆ ಉಪ್ಪಿನಲ್ಲಿರಬೇಕಾದ ಜನಾರ್ದನ ಕಾಣಿಸ್ತಾ ಇದ್ದಾನೆ. ಅದಕ್ಕೆ ಆ ದೇವರನ್ನು ಪ್ರಾರ್ಥನೆ ಮಾಡಿ ಸ್ವಾಮಿ ಸಕ್ಕರೆಯಲ್ಲಿರುವ ರೂಪ ಬರಲಿ ಅಂತ ದೇವರನ್ನು ಚಿಂತನೆ ಮಾಡಿದರೆ ಜನಾರ್ದನ ಬದಲಾದ ಉಪ್ಪು ಸಕ್ಕರೆ ಆಯಿತು. ಅಂದರೆ ಭಗವಂತನ ತಾಕತ್ತನ್ನು ತೋರಿಕೊಟ್ಟದ್ದು ನಮ್ಮ ಗುರುಗಳು. ಅದಕ್ಕೆ ಹೇಳುತ್ತಾರೆ ತೇಜೋ ವಾರಿ ಮೃದಾನ್ ಯಥಾ ವಿನಿಮಯ, ತನ್ನ ರೂಪಗಳನ್ನು ಇಟ್ಟು ಎಲ್ಲೆಲ್ಲಿ ಹೇಗೆ ಮಾಡಬೇಕೋ ಆ ರೀತಿ ಜಗತ್ತನ್ನು ಮಾಡಿದ್ದಾನೆ ಭಗವಂತ. ಯತ್ರ ತ್ರಿಸರ್ಗ ಮೃಷ, ಇಲ್ಲೂ ಈ ಚಿಂತನೆಯಿಂದ ಭಗವಂತ ಮೂರು ಭೂತಗಳನ್ನು ಬಳಸಿ ಅದರಿಂದ ಜಗತ್ತನ್ನು ಹೇಗೆ ಕಟ್ಟಬೇಕೋ ಕಟ್ಟಿದ ಅಂತ ನಾವು ಚಿಂತನೆ ಮಾಡಿದರೆ ನಮ್ಮಲ್ಲಿ ಮೂಡುವಂಥದ್ದೇನಯ್ಯ ಅಂದರೆ, ನಮಗೂ ಸಾಧನೆಗೆ ಏನೇನು ಪದಾರ್ಥಗಳು ಬೇಕು, ಏನೇನು ತಿಳುವಳಿಕೆ ಬೇಕು, ಎಲ್ಲದರನ್ನ ಹೇಗೆ ಬಳಸಬೇಕು, ಯಾವ ಯಾವ ಕಾಲಕ್ಕೆ ಹೇಗೆ ಹೇಗೆ ಸಾಧನೆ ಮಾಡಬೇಕು ಎಂಬುದು ಚೆನ್ನಾಗಿ ಗೊತ್ತಾಗ್ತಾ ಬರುತ್ತೆ. ಇಲ್ಲದಿದ್ದರೆ ನಾವು ರೂಢಾಗಿ ಒಂದೇ ಫಿಕ್ಸ್ ಆಗಿ ಬಿಟ್ಟಿದ್ರೆ ಸಾಧನೆ ಅಂತ ಇಟ್ಟುಕೊಂಡಿದ್ರೆ ಕೆಲವೊಮ್ಮೆ ಹೆಚ್ಚಾಗುತ್ತೆ, ಕೆಲವೊಮ್ಮೆ ಕಡಿಮೆ ಆಗುತ್ತೆ. ಅವಾಗ ದುಃಖ ಕಟ್ಟಿಟ್ಟ ಬುತ್ತಿ, ದುಃಖವೇ ಕಟ್ಟಿಟ್ಟ ಬುತ್ತಿ. ಹಾದಿಯಲ್ಲಿ ಹೋಗ್ತಾ ಇದ್ದು ಬಸ್ ಸಾಯಂಕಾಲಕ್ಕೆಲ್ಲ ಸೇರಬೇಕು, ಸೇರಲಿಲ್ಲ, ರಾತ್ರಿ ಸೇರಿದೆ, ಸಂಧ್ಯಾ ವಂದನೆ ಮಾಡಲಿಲ್ಲ, ಹೋಯ್ತಲ್ಲ ಅಂದ್ರೆ ಮಾನಸಿಕವಾಗಿ ಮಾಡುವಂತಹ ಕಾರ್ಯಗಳು ತುಂಬಾ ಇವೆ ಸಾಧನ. ಅದಕ್ಕೆ ಎಲ್ಲೆಲ್ಲಿ ಯಾವ ಯಾವ ರೀತಿ ಹೇಗೆ ಹೇಗೆ ನಡ್ಕೋಬೇಕು ಎಂಬುದು ಚೆನ್ನಾಗಿ ನಮಗೆ ಗೊತ್ತಾಗಬೇಕು. ಅದಕ್ಕೆ ಅರಣ್ಯಕಾಚಾರ್ಯರು ಆಧ್ಯಾತ್ಮರಸರಂಜನೆಯಲ್ಲಿ ಹೇಳುತ್ತಾರೆ, ಸ್ವಾಮಿ ಈ ಅನುಷ್ಠಾನ ಶಾಸ್ತ್ರದ ವಿಚಾರ ಎಂಬುದು ಬಹಳ ಸೂಕ್ಷ್ಮ, ಅದನ್ನು ಯಾವಾಗ ಯಾವಾಗ ಹೇಗೆ ತಿಳ್ಕೊಂಡು ಮಾಡಬೇಕು ಎಂಬುದು ನಮಗೆ ಗೊತ್ತಾಗಲ್ಲಯ್ಯ. ಆದ್ದರಿಂದ ಶಾಸ್ತ್ರ ಗತಿಜ್ಞವರಿಯ ಕೃತ ಉಭವೇತ್. ಕೆಲವೊಂದು ಮಾಡಿದರೇನೇ ಹೌದು, ಅದು ಮಾಡದಿದ್ರೇನು ಹೌದು. ಹೇಗೆ ಅಂದರೆ ಪೂಜಾ ಕಾಲಕ್ಕೆ ಯಾರಾದರೇ ಮಾತಾಡುತ್ತಾರೆ, ಇನ್ನೊಬ್ಬರು ಬಂದರೆ ಎದ್ದು ಹೋಗ್ತಾರೆ, ಅಥವಾ ಇನ್ನೊಬ್ಬರಿಗೆ ನಮಸ್ಕಾರ ಮಾಡಿ ಬನ್ನಿ ಬನ್ನಿ ಅಂತ ಕರೀತಾರೆ, ಅಂಥವರಿಗೆಲ್ಲ ನರಕ ಆಗುತ್ತೆ, ದೇವರೆದರಿಗೆ ಎಲ್ಲ ಮನಸ್ಸು ಹೋಗಬಾರದು ಬೇರೆ ಕಡೆಗೆ ಅಂತ ಹೇಳುತ್ತಾರೆ. ಆದರೆ ನಾವೆಲ್ಲ ಅವಾಗೇ ಎಲ್ಲ ಮಾಡ್ತಾ ಇರ್ತೇವೆ, ಅದಕ್ಕೆ ನಿಷೇಧ ಮಾಡಿದರು. ಆದರೆ ದೇವರ ಪೂಜಾ ಕಾಲಕ್ಕೇನೆ ದೊಡ್ಡವರು ಬಂದರೆ ಹೇಳಲೇಬೇಕು, ಹೋಗಿ ನಮಸ್ಕಾರ ಮಾಡಬೇಕು, ಅವರನ್ನ ಕರೀಲೇಬೇಕು. ಆದರೆ ಒಬ್ಬನಿಗೆ ಇದು ಮಾತ್ರ ಗೊತ್ತು, ಪೂಜಾ ಕಾಲಕ್ಕೆ ಹೇಳಬಾರದು, ಮಾತಾಡಬಾರದು, ಇಷ್ಟೇ ತಿಳ್ಕೊಂಡಿದ್ರೆ ಏನಾಗುತ್ತೆ, ದೊಡ್ಡವರು ಬಂದು ಹೇಳಲ್ಲ, ಅವಾಗೆ ಭಗವಂತನೇ ಶಾಪ ಕೊಡತಾನೆ. ಅದರಿಂದ ನಾವು ಯಾವುದು ಯಾವುದು ಯಾವಾಗ ಯಾವಾಗ ಹೇಗೆ ಹೇಗೆ ತಿಳುವಳಿಕೆ ಬಳಸಬೇಕು, ಸಾಧನೆ ಮಾಡಬೇಕೆಂಬುದನ್ನ ಚೆನ್ನಾಗಿ ಬರಬೇಕಾ. ಹಾ, ತೇಜೋ ವಾರಿ ಮೃದಾನ್ ಯಥಾ ವಿನಿಮಯ. ಆ ಭಗವಂತ ಹೇಗೆ ಹೇಗೆ ಎಲ್ಲವನ್ನ ತಯಾರು ಮಾಡಬೇಕು, ಬುದ್ಧಿಯನ್ನ ಬಳಸಿದ ಅಂದಾಗ ನಮ್ಮ ಸಾಧನೆಯನ್ನು ಚೆನ್ನಾಗಿ ಹೇಗೆ ಮಾಡಬೇಕು ಆ ಬುದ್ಧಿಯನ್ನು ಭಗವಂತ ಕೊಡುತ್ತಾನೆ. ಯತ್ರ ತ್ರಿಸರ್ಗಃ ವೃಷ, ಇಡೀ ಜಗತ್ತಿನ ಸೃಷ್ಟಿ ಏನು ಭಗವಂತ ಮಾಡಿದ, ಆ ಸೃಷ್ಟಿ ದೇವರ ಪಾಲಿಗೆ ಏನೂ ಪ್ರಯೋಜನವಿಲ್ಲ. ಆದರೆ ಯತ್ರ ತ್ರಿಸರ್ಗಃ ಅಮೃಷ ಇನ್ನೊಂದು ಮಾತು ಹೇಳುತ್ತಾನೆ, ಎಲ್ಲಾ ಜೀವರ ಪಾಲಿಗೆ ಅದು ಸತ್ಯವಾಗಿದೆ, ಎಲ್ಲರಿಗೂ ಸಂತೋಷ ಕೊಡತಾ ಇದೆ, ದೇವರ ಪಾಲಿಗೆ ಏನೂ ಇಲ್ಲ. ಇದು ನಮ್ಮಲ್ಲಿ ಬರಬೇಕಾದ ಪ್ರಧಾನ ಗುಣ. ಏನದು, ಸಾಧನೆ ಮಾಡ್ತಾ ಇರ್ತೀವಿ, ಸಾಧನೆ ಮಾಡುವ ಕಾಲಕ್ಕೆ ಏನು ಮಾಡ್ಲಿಕ್ಕೆ ಹೋದ್ರೂ ಕೂಡ ಪ್ರಾಫಿಟ್ ಓರಿಯೆಂಟೆಡ್ ಆಗಿ ಹೋಗ್ತಾ ಇರ್ತೀವಿ. ಹೌದಾ, ಏನೊಬ್ಬರಿಗೊಂದು ಬಿಡಿ ಕಾಸು ಕೊಟ್ಟರು ಕೂಡ ಹಿಂದೆ ಪುಣ್ಯ ಎಷ್ಟು ಬರುತ್ತಾ ಅಂತ ನೋಡ್ತಾ ಇದ್ದೀವಿ. ಪುಣ್ಯದ ಗಲಾಟೆ ಜಾಸ್ತಿ ನಮಗೆ, ಈ ಪುಣ್ಯ ಜಾಸ್ತಿ ಬರಬೇಕು, ಆ ಪುಣ್ಯ ಜಾಸ್ತಿ ಬರಬೇಕು, ಈ ಪುಣ್ಯ 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 ಒದಾಡ್ತಾ ಇರ್ತೀವಿ, ಅದೇನಾಗುತ್ತೆ ವ್ಯಾಪಾರ ಇಟ್ಟಂತೆ ಆಗ್ತಾ ಇರುತ್ತೆ. ಆದರೆ ಇಲ್ಲಿ ಒಂದು ಚಿಕ್ಕ ವಿಶೇಷವನ್ನ ಗಮನ ಮಾಡಲೇಬೇಕಾಗುತ್ತೆ. ಏನು ಈ ಪುಣ್ಯದ ಚಿಂತನೆ ಅಂದರೆ, ಇಡೀ ನಮ್ಮ ಸಾಧನೆ ಭಗವಂತನ ಪ್ರೀತಿಗಾಗಿ ಮಾಡಬೇಕು. ಸ್ವಾಮಿ ನೀ ಪ್ರೀತನಾದರೆ ಸಾಕು, ಇಷ್ಟೇ ದೃಷ್ಟಿಯಲ್ಲಿ ಹೋಗ್ತಾ ಇರಲ್ಲ. ಆದರೆ ಅಷ್ಟೇ ದೃಷ್ಟಿಯಲ್ಲಿ ನಮ್ಮ ಸಾಧನೆ ಹೋಗ್ತಾ ಇರಲ್ಲ. ಏನದು, ಪುಣ್ಯ ಗಳಿಸಬೇಕು ಅಂತ ಹೋಗ್ತಾ ಇರ್ತೀವಿ. ಆ ಪುಣ್ಯದಿಂದ ಏನ್ ಮಾಡ್ತೀರಾ, ಪ್ರಮೋಷನ್ ಬರುತ್ತೆ, ದುಡ್ಡು ಬರುತ್ತೆ, ಚೆನ್ನಾಗಿರ್ತೀವಿ, ಈ ರೀತಿಯಾಗಿ ಹೋಗ್ತಾ ಇರುತ್ತೆ. ಬೇಡ, ಯಾಕೆ, ಸ್ವಾಮಿ ತಾನೇ ಕೊಡುತ್ತಾನೆ, ಕೊಡಬೇಕಾಗಿದ್ದೆಲ್ಲ ಅವನೇ ಕೊಡುತ್ತಾನೆ. ಅಂಥ ಕಾಲಕ್ಕೆ ಭಗವಂತನನ್ನು ಏನು ಕೇಳಬೇಕು ಅಂದ್ರೆ ಹೇಳುತ್ತಾರೆ, ಅವನ ಕರುಣೆ ಸಾಕು, ಮಿಕ್ಕ ಸಾಧನೆ ಇಲ್ಲ ನಾವು ಮಾಡೋದು, ಯಾವುದು ಬೇಡ, ನಿನ್ನ ಪ್ರೀತಿ ಸಾಕು. ಅವಾಗ ಮತ್ತೆ ಪ್ರಶ್ನೆ ಬರುತ್ತೆ, ಈ ಪುಣ್ಯ ಇಷ್ಟು ಬರುತ್ತೆ ಅಷ್ಟು ಬರುತ್ತೆ ಅಂತ ಎಲ್ಲ ಹೇಳುತ್ತಾರಲ್ಲ ಶಾಸ್ತ್ರದಲ್ಲಿ, ಮತ್ತೆ ಅದು ಹೇಳಿ ನಮ್ಗೆ ಯಾಕೆ ತಲೆ ಕೆಡಿಸೋದು, ಯಾಕೆ ಇದು ಮಾಡಿದ್ರೆ ಇಷ್ಟು ಪುಣ್ಯ, ಅದು ಮಾಡಿದ್ರೆ ಅಷ್ಟು ಪುಣ್ಯ ಅಂದ್ರೆ, ಭಗವಂತನ ಪ್ರೀತಿಗಾಗಿ ಎಲ್ಲವನ್ನ ಮಾಡಲಿಕ್ಕೆ ಅಭ್ಯಾಸ ಮಾಡಲಿಕ್ಕೆ ಶುರು ಅಲ್ಲಿ ಚೂರು ಬೆಲ್ಲ ಇಟ್ಟಂತೆ ಬಾಯಲ್ಲಿ ಹೇಳುತ್ತಾರೆ. ಇದು ಮಾಡ್ತೀಯ ಇಷ್ಟು ಪುಣ್ಯ, ಪುಷ್ಕರಕ್ಕೆ ಬಂದು ತುಪ್ಪ ದೀಪ ಹಚ್ಚಿದ್ರೆ ಇಷ್ಟು ಪುಣ್ಯ, ಸರಿ ನಾವು ಆ ಡ್ರೈವಿಂಗ್ ಫೋರ್ಸ್ ಇಂದ ಮಾಡ್ತಾ ಬರ್ತೀವಿ. ಆದರೆ ಇಲ್ಲಿ ಇನ್ನೊಂದು ಬರುತ್ತೆ, ಪುಣ್ಯ ಇಷ್ಟಿದೆ ಇಷ್ಟಿದೆ ಅಂತ ಹೇಳ್ತಾರಲ್ಲ, ಅಷ್ಟು ಪುಣ್ಯ ಬರುತ್ತಾ ಇಲ್ಲ ಅಂತ ಮತ್ತೆ ಪ್ರಶ್ನೆ. ಬಂದೇ ಬರುತ್ತೆ, ಮತ್ತೆ ಅದಕ್ಕೆ ಪ್ರಯತ್ನ ಮಾಡಬಾರದು ಅಂದ್ರೆ ನಾವು ಪುಣ್ಯಕ್ಕಾಗಿ ಪ್ರಯತ್ನ ಮಾಡಬೇಕು, ಪುಣ್ಯಕ್ಕಾಗಿ ಪ್ರಯತ್ನ ಮಾಡಬಾರದು. ಅದೇ ಎರಡು ಹೇಳ್ತಿರಲ್ಲ ಅಂದ್ರೆ ಇಷ್ಟೇ, ಎಲ್ಲ ಪುಣ್ಯ ನಮಗೆ ಬೇಕಾದ ಯಾವುದೋ ಒಂದು ಪ್ರಮೋಷನೋ ಆಗೋ ಇದೋ ದುಡ್ಡೋ ದುಗ್ಗಾಣಿಯೋ ಮೊಮ್ಮಕ್ಕಳಿಗೆ ಸೀಟೋ ಇದಕ್ಕಾಗಿ ಆ ಪುಣ್ಯ ಅಂತ ಮಾಡಬಾರದು. ಆದರೆ ಭಗವಂತನ ಪೂರ್ಣಾನುಗ್ರಹ ಪಡೆಯಲಿಕ್ಕೆ ಪುಣ್ಯ ಜಾಸ್ತಿ ಬೇಕು. ಅಂಥ ಪುಣ್ಯ ಪಡೆಯಲಿಕ್ಕೆ ಪುಣ್ಯ ಲೆಕ್ಕ ಇಟ್ಟುಕೊಂಡೇ ಮಾಡಿ, ತುಂಬಾ ಮಾಡಿ, ಆದರೆ ಆ ಎಲ್ಲ ಬಂದ ಪುಣ್ಯ ಶ್ರೀಹರಿ ಕರುಣೆ ಪಡೆಯಲಿಕ್ಕೆ ಎಂದ ಸಂಕಲ್ಪ ಇದ್ರೆ ಆ ಪುಣ್ಯದ ಲೆಕ್ಕ ಸರಿ ಆಗುತ್ತೆ, ಇಲ್ಲದಿದ್ರೆ ಇಲ್ಲ. ಅದಕ್ಕೆ ಹೇಳ್ತಾರೆ ಪುಣ್ಯವಂತನಾಗು, ತುಂಬಾ ಚೂರು ಚೂರು ಜುಜುಬಿ ಪುಣ್ಯದಿಂದ ಏನು ಮಾಡ್ತೀಯ, ತುಂಬಾ ಪುಣ್ಯವನ್ನು ಗಳಿಸು ಅಂತ ದಾಸರಾಯರು ಹೇಳುತ್ತಾರೆ. ತಾತ್ಪರ್ಯ ಏನು ಅಂದ್ರೆ ಆ ಬಂದ ಪುಣ್ಯವನ್ನೆಲ್ಲ ಭಗವಂತನ ಪ್ರೀತಿಗಾಗಿ ಖರ್ಚು ಮಾಡು. ನಂತರ ಇನ್ನೊಂದು ಹೇಳುತ್ತಾರೆ, ಯಾವುದೇ ಒಂದು ಉದ್ದೇಶ ಇಟ್ಟುಕೊಂಡು ದಾನಾದಿಗಳು ಮಾಡಬೇಡಿ. ಇನ್ನೊಬ್ಬರು ಉಪಕಾರ ಮಾಡಿದರೆ ಅವರಿಂದ ಏನಾದರೂ ಬಯಸಿ ಮಾಡಬೇಡಿ. ನಾವು ಮಾಡೋ ಕಾಲಕ್ಕೆ ಮಾಡಿಬಿಡ್ತೀವಿ ಅವರಿಂದ, ಹೌದಲ್ಲ, ಅವ್ರು ಏನಾದರೂ ಮಾಡಬೇಕು ಅಂತ ನೋಡ್ತಾ ಇರ್ತೀವಿ. ಏನು ಮಾಡೋದು ಬೇಡ ಅಂದಿದ್ರು ಒಂದಿರುತ್ತೆ, ಅಟ್ಲೀಸ್ಟ್ ಥ್ಯಾಂಕ್ಸ್ ಆದರೂ ಹೇಳಲಿ ಅವರು ನಮಗೆ ಅಂತ ಕೂತಿರುತ್ತೆ. ಅಥವಾ ನಾವು ನೋಡಿದಾಗೆಲ್ಲ ಅವರು ನಮ್ಮನ್ನ ವಿಶೇಷವಾಗಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಆಗಿ ಹೇಳ್ತಾ ಇರಬೇಕು. ಒಂದು ಸಲ ಸಹಾಯ ಮಾಡಿ ಸಾಕು, ಜೀವ ಬದುಕಿಡಿ ಹೇಳ್ತಾ ಇರಬೇಕು. ಅವರು ಒಂದು ಸಲ ಬಿಟ್ಟರು ಸಾಕು, ಮತ್ತೆ ನಾವು ಹೇಳ್ತೀವಿ ಅಯ್ಯೋ ಇವರು ನಮ್ಮ ಕೃತಜ್ಞರು, ನಾವು ಮಾಡಿದ್ದೆಲ್ಲ ಮರ್ತೋಗ್ಬಿಟ್ರು. ಭಗವಂತ ನಾವು ಹುಟ್ಟಿದ ಕಾಲಕ್ಕಿಂತ ಎಷ್ಟು ಮಾಡುತ್ತಾ ಇದ್ದ ನಮಗೆ, ಎಂದಾದ್ರೂ ಅದನ್ನು ಥ್ಯಾಂಕ್ಸ್ ಹೇಳಿದಿವ? ಅಪ್ಪ ನಾನೆ ಹೇಳಲಿಲ್ಲ, ಮತ್ತೆ ಮಾಡೋದು ಬಿಟ್ಟು ನಾ ಬೀಳಲಿಲ್ಲ. ಆದ ಕಾರಣ ಇನ್ನೊಬ್ಬರಿಂದ ಏನೂ ಬಯಸದೆ ನಾವವರಿಗೆ ಉಪಕಾರ ಮಾಡುವುದು ಎಂಬ ಗುಣ ನಮ್ಮಲ್ಲಿ ವಿಶೇಷವಾಗಿ ಬರಬೇಕು. ಅದರಿಂದ ಏನಾಗುತ್ತೆ, ಬಿಪಿ ಕಡಿಮೆ ಆಗುತ್ತೆ. ಒಬ್ಬರಿಗೆ ಸಹಾಯ ಮಾಡ್ತೀವಿ, ಅವರು ನಮಗೆ ಮತ್ತು ಪ್ರತ್ಯುಪಕಾರ ಮಾಡದಿದ್ರೆ ಶುರುವಾಗುತ್ತಲ್ಲ, ಅಯ್ಯೋ ಮರ್ತೋದ್ರು ಮರ್ತೋದ್ರು ಅಂತ ಆ ದುಃಖ ಯಾವುದೂ ಇರಲಿವಾಗ. ಆ ಮಾಡೋ ಕಾಲಕ್ಕೇನೆ ಇವರಿಂದ ಕನಿಷ್ಠ ಥ್ಯಾಂಕ್ಸ್ ಕೂಡ ನಾವು ಅಂದ್ರೆ ಕೃತಜ್ಞತೆಯನ್ನು ಅಪೇಕ್ಷೆ ಪಡದೆ ಒಳಗಿರುವ ಭಗವಂತನ ಪೂಜಾ ಅಂತ ಮಾಡುತ್ತಾ ಹೋದರೆ ನಮ್ಗೆ ಯಾವ ದುಃಖ ಇರಲ್ಲ, ಭಗವಂತನ ವಿಶೇಷ ಅನುಗ್ರಹ ಆಗುತ್ತೆ. ಆ ಗುಣ ಮೂಡಬೇಕಾದರೆ ದೇವ ಯತ್ರ ಕುಸರ್ಗ ಮೃಷ, ಇಡೀ ಜಗತ್ತನ್ನು ಸೃಷ್ಟಿ ಮಾಡುತ್ತಾನೆ, ಸ್ಥಿತಿ ಲಯಾದಿಗಳನ್ನು ಮಾಡುತ್ತಾನೆ, ಯಾರಿಂದ ಏನನ್ನೂ ಅಪೇಕ್ಷೆ ಪಡಲ್ಲ, ಕೊನೆಗೆ ನಮ್ಮ ನಮಸ್ಕಾರವೂ ಕೂಡ ದೇವ ಅಪೇಕ್ಷೆ ಪಡಲ್ಲಂತೆ. ಎಷ್ಟು ವರ್ಷ ಆಯಿತೋ ಹುಟ್ಟಿದ ಮೇಲೆ, ನಂತರ ಜ್ಞಾನ ಬಂದು ದೇವರು ದೇವರು ಅಂತ ಹೆಚ್ಚು ಶುರು ಮಾಡಿದ್ದು. ಹುಡುಗರಿದ್ದ ಕಾಲಕ್ಕೆ ಅಪ್ಪ ಅಮ್ಮ ಹೇಳಿದ್ದಕ್ಕೆ ನಮಸ್ಕಾರ, ವಯಸ್ಸಲ್ಲಿದ್ದ ಕಾಲಕ್ಕೆ ಅಷ್ಟೇ, ನಂತರ ಚೂರು 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 ಜ್ಞಾನ ಬರುತ್ತೆ. ಮತ್ತೆ ಇಷ್ಟು ಕಾಲ ನಮ್ಮನ್ನ ದೇವ ಅಯ್ಯೋ ಇವರಿಂದ ಚೂರು ಬುದ್ಧಿ ಇಲ್ಲ, ನಾನು ಇಷ್ಟು ಮಾಡುತ್ತಾ ಇದ್ರೆ ನಂಗೇನು ನಮಸ್ಕಾರವೇ ಮಾಡುತ್ತಾ ಇಲ್ಲ ಅಂದುಕೊಂಡಿದ್ರೆ ನಮ್ಗೆ ಗತಿ ಏನಾಗ್ತಾ ಇತ್ತು. ಕೇಳ್ತಾರೆ ಯತ್ರಿ ಸರ್ಗ ಅಂಶ ಧಾಮ್ನ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ತನ್ನದೇ ಆದ ಸ್ವತಂತ್ರ ಶಕ್ತಿಯಿಂದ ಯಾವಾಗ್ಲೂ ಶುದ್ಧನಾಗಿರ್ತಾನೆ, ಮಿಸ್ಟರ್ ಕ್ಲೀನ್ ಅಂದ್ರೆ ಭಗವಂತನೇ, ಯಾವ ದೋಷವೂ ಇಲ್ಲದೆ ಇರುವಂತಹ ಆ ಭಗವಂತನನ್ನ ಸತ್ಯಂ ಪರಂ ಶ್ರೇಷ್ಠನಾದ ಆ ಸ್ವಾಮಿಯನ್ನ ನಾನು ಯಾವಾಗ್ಲೂ ಚಿಂತನೆ ಮಾಡುತ್ತೇನೆ. ಅಂದ್ರೆ ಇಂಥ ಸ್ವಾಮಿಯನ್ನ ಸದಾ ಚಿಂತನೆ ಮಾಡಿ ತಿಳಿಸಿಕೊಡುತ್ತಾ ಭಾಗವತದಲ್ಲಿ ಏನು ಹೇಳುತ್ತೀರಾ ನೀವು ಅಂದ್ರೆ, ಧರ್ಮ ರೋಜ್ಜಿತ ಕೈತವತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಕಿಂವಾಪರೈರೀಶ್ವರ ಸದ್ಯೋ ಹೃದ್ಯವರುದ್ಧತೆ ಕೃತಿಭಿ ಶುಶ್ರೂಷು ವಿಸ್ತಕ್ಷಣಾತ್. ಭಾಗವತದಲ್ಲಿ ನಾವು ಚೆನ್ನಾಗಿ ತಿಳಿಸಿಕೊಡೋದು ಯಾವುದಯ್ಯ ಅಂತ ಧರ್ಮವನ್ನ ತಿಳಿಸಿಕೊಡುತ್ತೇವೆ. ಏನು ಧರ್ಮ? ಭಾಗವತ ಧರ್ಮವನ್ನು ತಿಳಿಸಿಕೊಡುತ್ತೇವೆ. ಏನೀ ಭಾಗವತ ಧರ್ಮ ಅಂದ್ರೆ, ಭಗವಂತನಲ್ಲಿ ನಿಷ್ಠಾಪೂರ್ವಕವಾದ ಭಕ್ತಿ. ಭಕ್ತಿ ಅಂದರೆ ಹೆದರಿಕೊಂಡು ನಮಸ್ಕಾರ ಮಾಡುವುದು ಭಕ್ತಿ ಅಲ್ಲ. ಸ್ನೇಹೋ ಭಕ್ತರಿತಿ ಪ್ರೋಕ್ತ ತಯಾ ಮುಕ್ತರ್ ನಚಾನ್ಯಥ ಅಂತ ಹೇಳ್ತಾರೆ. ಭಗವಂತನಲ್ಲಿ ವಿಶೇಷವಾದ ಅಂಟು ಬೆಳೆಯಬೇಕು ನಮಗೆ. ಅಲ್ಲ, ಒಂದು ಸಲ ನೋಡಿಕೊಳ್ಳಿ, ದೇವರಲ್ಲಿ ಅಂಟು ಬರ್ತಾ ಇದೆ ನಮಗೆ, ಸ್ನೇಹ ಬಂದಿದೆಯಾ ಬರಲೇ ಇಲ್ಲ ಅನ್ನೋದು ಚೆನ್ನಾಗಿ ಅರ್ಥ ಆಗುತ್ತೆ. ಹೇಗೆ ಮಗು ತಾಯಿಯನ್ನ ಬಿಟ್ಟಿರ್ಲಿಕ್ಕಾಗುತ್ತಾ? ಇರಲ್ಲ. ಆ ಬಿಟ್ಟಿರ್ಲಿಕ್ಕಾಗಲ್ಲ ಅನ್ನುವ ಮಗುವನ್ನು ಕೇಳಿದರೆ ಕಾಟಾಚಾರಕ್ಕೆ ಹೆದರಿಕೊಂಡು ನೀನು ಅಮ್ಮನ ಹಿಂದೆ ಬಿದ್ದೀಯ ಅಂದ್ರೆ ಇಲ್ಲ, ತಾಯಿಗಾಗಿ ಒದಾಡ್ತಾ ಇರುತ್ತ ಮಗು. ತಾಯಿಯೂ ಅಷ್ಟೇ, ಮಗು ಅಂದ್ರೆ ಒದಾಡ್ತಾ ಇರ್ತಾಳೆ, ಒಳಗೆ ಕರಳು ಕಿತ್ಕೊಂಡು ಬರ್ತಾ ಇರುತ್ತೆ. ಅಂತ ರೀತಿಯಲ್ಲಿ ದೇವರ ಕುರಿತು ನಾವು ಏನಾದರೂ ಮನಸ್ಸಿನಲ್ಲಿ ಭಾವನೆ ಬಂತ, ಇವನಿಲ್ಲದಿದ್ರೆ ನಮಗಾಗಲ್ಲ, ಇವ ನನಗೆ ಬೇಕು, ಇವ ನನಗೆ ಬೇಕು ಎಂಬ ಭಾವನೆ ಬಂತ, ನಮಗೆ ಹುಟ್ಟಿದಾಗಲಿಂದ ಒಪ್ಪತ್ತಾದ್ರೂ ಬಂತ, ಬರ್ತಾನೇ ಇಲ್ಲ. ಆ ಭಾವನೆಯನ್ನೇ ಭಕ್ತಿ ಅಂತ ಕರೀತಾರೆ. ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ದಯಾಮುಕ್ತನ್ನ ಚಾನ್ನಥ. ಆದ್ದರಿಂದ ಅಂಥ ಭಗವಂತನಲ್ಲಿ ವಿಶೇಷವಾಗಿರತಕ್ಕಂಥ ಭಕ್ತಿಯನ್ನು ಮಾಡಬೇಕಾದರೆ ಭಗವಂತನ ವಿಶೇಷ ಪರಿಚಯ ಆಗಬೇಕು. ಭಗವಂತ ಎಷ್ಟು ದೊಡ್ಡವಾದ ಪರಿಚಯ ಆಗಲಿಕ್ಕಿಂತ ಮೊದಲು ಅವ ನಮಗೇನು ಉಪಕಾರ ಮಾಡುತ್ತಾ ಇದ್ದಾನೆ ಎಂಬ ಪರಿಚಯ ಬೇಕು. ಆತನ ಪರಿಚಯದಿಂದಲೇನೆ, ಆತನ ಕರುಣೆಯ ಪರಿಚಯದಿಂದಲೇನೆ ಆತನ ಮೇಲೆ ಭಕ್ತಿ ಬರಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಇಲ್ಲ. ಅದು ಹೇಗೆ ನೋಡಿ, ಚಿಕ್ಕ ದೃಷ್ಟಾಂತ ಯಾವಾಗ ಹೇಳುತ್ತೆ, ನನ್ನ ಮನಸ್ಸು ಹಿಡಿಸೋ ದೃಷ್ಟಾಂತದು. ಮಗು ಹುಟ್ಟಿದೆ, ಮೊದಲನೇ ದಿವಸ ತಾಯಿ ಮೇಲೆ ಅಭಿಮಾನ ಇರುತ್ತ? ಹುಟ್ಟಿದ ಕೂಡಲೇ ಅದಕ್ಕೆ ಯಾರೂ ಗೊತ್ತಿಲ್ಲ, ಎಲ್ಲರೂ ಅದನ್ನ ಎತ್ತಿಕೊಂಡು ಮುದ್ದು ಮಾಡ್ತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ, ಎಲ್ಲ ಸುತ್ತ ನೋಡ್ತಾ ಇರುತ್ತೆ ಯಾರು 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 ಅಂತ. ಆದರೆ ಒಂಚೂರು ಕಾಲ ಕಡಿದು ಕೂಡಲೆ ಅದಕ್ಕೆ ಅರ್ಥ ಆಗುತ್ತೆ ನೋಡಿ, ಇಷ್ಟು ಜನ ಅಭಿಮಾನ ಪಡ್ತಾರೆ, ಈ ಅಭಿಮಾನದಲ್ಲಿ ಈ ತಾಯಿ ಮಾಡುವ ಅಭಿಮಾನ ಬೇರೇನೆ ಅಂತ ಆ ಚಿಕ್ಕ ಮಗುವಿಗೆ, ಬಾಯಿಲ್ಲದ ಮಗುವಿಗೆ ಮನಸ್ಸಿಗೆ ಅರ್ಥ ಆಗ್ತಾ ಬರುತ್ತೆ. ಎಲ್ಲರೂ ಉಪಕಾರಿಗಳೇ, ಎಲ್ಲರೂ ಮುದ್ದು ಮಾಡುತ್ತಾರೆ, ಎಲ್ಲರೂ ತಿನ್ನಿಸ್ಲಿಕ್ಕೆ ನೋಡುತ್ತಾರೆ, ಎಲ್ಲ ಮಾಡುತ್ತಾರೆ. ಆದರೆ ಆ ತಾಯಿ ತೋರುವ ಅಭಿಮಾನವೇ ಬೇರೆ ಎಂಬುದು ಆ ಮಗುವಿನ ಮನಸ್ಸಿಗೆ ಎಷ್ಟು ಪರಿಚಯ ಆಗುತ್ತೆ. ಅದಕ್ಕೆ ನೋಡಿ ನಂತರ ಎಲ್ಲರೂ ಕರೆದರೂ ಕೂಡ ತಾಯಿ ಅಂತ ತನಾಗಿ ಓಡಿ ಬರ್ತಾ ಇರುತ್ತೆ. ಇದನ್ನು ದೃಷ್ಟಾಂತ ಕೊಡ್ತಾರೆ. ಸಾವಿರ ಆಕಳು ಇದ್ರೂ ಕೂಡ, ಸಾವಿರ ಆಕಳು ಇರಬಹುದು, ಆದರೆ ಯಾವ ಆಕಳಿನ ಕರುವಿರುತ್ತೋ ಆ ಕರು ಸಾವಿರ ಆಕಳ ಮಧ್ಯೆ ಬಿಟ್ರೆ ಹೇಗ್ ಗೊತ್ತಾಗುತ್ತೆ ತಾಯಿ ಅಂದ್ರೆ ತನಾಗಿ ಹೋಗಿ ಹಿಡಿಯುತ್ತೆ, ಇದನ್ನು ನಮ್ಮ ಅಂತ ಗುರುತಿಡಿಯುತ್ತೆ. ಅದು ಹೇಗೆ ಅಂದ್ರೆ ಆ ವ್ಯಕ್ತಿ ತೋರಿದ ಅಭಿಮಾನದ ಪರಿಚಯ ಮಗುವಿಗೆ ಆಗ್ತಾ ಆಗ್ತಾ ಆ ತಾಯಿ ಮೇಲೆ ಅಷ್ಟು ಅಭಿಮಾನ ಉಕ್ಕಿ ಹರಿಯುತ್ತಲ್ಲ. ಹಾಗಾದರೆ ನಮಗೂ ಕೂಡ ದೇವರ ಮೇಲೆ ನಿಜವಾದ ಅಭಿಮಾನ ಬಂದು ಅವನಿಗಾಗಿ ನೀ ಬೇಕು ಅಂತ ನಾವು ಉದ್ಧಾರ ಅವನಿಗೆ ಉದ್ಗಾರ ಬರಬೇಕಾದರೆ ಹೇ ಸ್ವಾಮಿ ನೀ ಬೇಕು ನನಗೆ ಅಂತ ಒಳಗೆ ಇನ್ನೊಬ್ಬರಿಗಾಗಿಲ್ಲ, ನಾಟಕ ಅಲ್ಲ, ಯಾವುದೂ ಬೇಡ, ಒಬ್ಬರೇ ಕೂತಾಗ ಶ್ರೀಹರೇ ನನ್ನವ ನೀನು, ನೀನು ಬೇಕು ಅಂತ ಒಳಗೆ ಮನಸ್ಸು ಕರಗಬೇಕಾ? ಒಂದೇ ಬೇಕು, ಏನದು? ಅವ ನಮಗೆ ಮಾಡುವ ಉಪಕಾರದ ಪರಿಚಯ ಆಗಬೇಕು, ಅಷ್ಟು ಮಾತ್ರ ಸಾಲದು. ಎಲ್ಲರ ಮಧ್ಯೆ ಅವನೊಬ್ಬನೇ ಮಾಡುವ ಉಪಕಾರದ ಪರಿಚಯ ಆಗಬೇಕು, ಅವಾಗ ಅವನು ಮಾತ್ರ ಅವನಲ್ಲಿ ವಿಶೇಷವಾದ ಭಕ್ತಿ ಬರಲಿಕ್ಕೆ ಸಾಧ್ಯ. ಆ ಭಕ್ತಿ ಬರಬೇಕಾದರೆ ಭಾಗವತವನ್ನ ಕೇಳಿ. ಆ ಭಕ್ತಿ ಹೇಗಿರಬೇಕು? ಪ್ರೋಜ್ಜಿತ ಕೈತವ, ಕಪಟತನ ಇಲ್ಲದೇನೆ ಅದ್ಭುತವಾದಂತಹ ವಿಶೇಷವಾದ ಆ ಸ್ನೇಹ ದೇವರಲ್ಲಿ ಬರ್ತಾ ಬರಬೇಕು. ಈ ಸ್ನೇಹ ಅಂದಾಗ ಯತೀರ್ಥರು ಒಂದು ಪರಿಚಯ ಮಾಡಿಕೊಳ್ತಾರೆ. ಆತ್ಮ ಆತ್ಮೇಯ ವಸ್ತುಭ್ಯೋಪಿ ಅನೇಕ ಗುಣಾಧಿಕ ಅಂತ ಹೇಳ್ತಾರೆ. ನಮಗೆ ಸುತ್ತು ಇರೋದು ಯಾವ್ದು? ಒಂದ ಪದಾರ್ಥಗಳು, ನಮ್ಮ ಸುತ್ತಲೂ ವ್ಯಕ್ತಿಗಳು, ನಾವು ಅಷ್ಟೇ ತಾನೇ ಅಂತ. ಅದರಲ್ಲಿ ಪದಾರ್ಥಗಳ ಮೇಲೆ ನಮಗೆ ವ್ಯಾಮೋಹ ಇರುತ್ತಾ ಇಲ್ವಾ? ತುಂಬಾ ಇರುತ್ತೆ. ಯಾರೋ ನಿಮ್ಮನೆ ಒಂದು ಟಿವಿ ಕೊಡ್ತೀರಾ ಅಂತ ಕೊಡ್ತೀರಾ? ಏ ಹೋಗ್ರಿ, ಒಳ್ಳೆ ಟಿವಿ ಮೊನ್ನೆ ತಗೊಂಡಿವಿ, 75,000, ಗೋಡೆ ಎಷ್ಟು ಅಗಲ ಇದೆ, ಅದು ಹ್ಯಾಂಗರ್ ಟಿವಿ ಏನು ಬರ್ತಾ ಇದೆಯಲ್ವಾ, ಮೊನ್ನೆ ಹಾಕಿದೀವಿ, ಕೊಡಲ್ಲ ಅಂತ ಹೇಳ್ತೀವಿ. ಹಾಗೆ ಪದಾರ್ಥಗಳ ಮೇಲೆ ವ್ಯಾಮೋಹ, ಅದರ ಮೇಲೆ ಅಂಟು ಜಾಸ್ತಿ. ಹಾಗೆ ವ್ಯಕ್ತಿಗಳ ಮೇಲೆ ನಂಬಳಗ, ನಮ್ಮವರು, ಇನ್ನ ಇನ್ನರ್ ಸರ್ಕಲ್, ನನ್ನ ಹೆಂಡತಿ, ನನ್ನ ಮಕ್ಕಳು, ಇದು ಆ ಕ್ಲೋಸ್ ಸರ್ಕಲ್, ಅದರಲ್ಲಿ ಇನ್ನಾ ಜಾಸ್ತಿ ವ್ಯಾಮೋಹ. ಅದಕ್ಕಿಂತ ವ್ಯಾಮೋಹ ಯಾರ ಮೇಲೆ ಜಾಸ್ತಿ ಇರುತ್ತೆ ಹೇಳಿ? ನಮ್ಮ ಮೇಲೆ, ನಮ್ಮ ಮೇಲೆ ನಮಗಿರುವಷ್ಟು ಅಭಿಮಾನ ಇನ್ಯಾರ ಮೇಲೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ, ನಮ್ಮ ಮೇಲಕ್ಕಿಂತ ಅಭಿಮಾನ ದೇವರ ಮೇಲೆ ಬರಬೇಕು. ಅದು ಬರಲಿಕ್ಕೆ ಹೇಗೆ ಸಾಧ್ಯ ಅಂದರೆ ಭಾಗವತ ಕೇಳಿದರೆ ಬರುತ್ತೆ. ವಿಶೇಷವಾಗಿರತಕ್ಕಂಥ ಈ ಭಾಗವತವನ್ನ ಯಾರು ಚೆನ್ನಾಗಿ ಕೇಳುತ್ತಾರೆ ಅವರ ಹೃದಯಕ್ಕೆ ಭಗವಂತ ಪ್ರವೇಶ ಮಾಡುತ್ತಾರಂತೆ. ಭಗವೇ ಪ್ರವೇಶ ಮಾಡಿ ಭಕ್ತಿಯನ್ನ ಹುಟ್ಟಿಸಿ ಆ ಭಕ್ತಿಗೆ ತಾನೇ ಬಂಧಿತನಾಗಿ ಹೃದಯದಲ್ಲಿ ದರ್ಶನ ಕೊಟ್ಟು ಬಿಡ್ತಾನೆ. ಅಂತ ಭಾಗವತವನ್ನು ಯಾಕೆ ಕೇಳಲ್ಲ? ಚಿಕ್ಕ ದೃಷ್ಟಾಂತ, ನಮ್ಮ ಊರು ಕರ್ನೂಲು ಅಂತ. ಕರ್ನೂಲು ಅಂದ್ರೆ ಮಂತ್ರಾಲಯ ಪಕ್ಕ. ಮಂತ್ರಾಲಯ ಅಂದ್ರೆ ನೆನಪಾಗೋದೇನು, ನೀರು ಬಂದಿತ್ತಲ್ವ, ತುಂಬಾ ನೀರು ಬಂದು ವೃಂದಾವನ ಮುಳುಗೋಗಿತ್ತು. ಅವಾಗ ನಮ್ಮೂರಿಗೂ ಬಂದಿತ್ತು ನೀರು, ಪಕ್ಕದಲ್ಲಿ ಇತ್ತಲ್ಲ, ಇಡೀ ಊರು ಊರು ಮುಳುಗೋಗಿತ್ತು. ಅವಾಗ ನಾನು ಇದ್ದೆ, ಆ ನೀರು ಬರ್ತಾ ಇತ್ತು. ನೀರು ಬರ್ತಾ ಇದೆ ಅಂದ್ರೆ ನೋಡ್ಲಿಕ್ಕೆ ಹೋದವರಿಗೆ ನೀರು ಅಟ್ಟಿಸಿಕೊಂಡು ಬಂದ್ರೆ ನಾವೆಲ್ಲ ಓಡಿದ್ವು, ಎಲ್ಲಿ ನಾವೆಲ್ಲ ಕೊಚ್ಕೊಂಡು ಹೋಗ್ತೀವೋ ಅಂತ. ಯಾವ್ಯಾವ ರೋಡ್ಗಳಲ್ಲಿ ನಾವು ತಿರುಗಾಡಿದ್ವೋ ಅಲ್ಲಿ ಮನುಷ್ಯರು ಮುಳುಗೋಗುವಷ್ಟು ನೀರು ದೋಣಿ ಹಾಕೊಂಡು ಓಡಾಡಿದ್ರು ಆ ಪರಿಸ್ಥಿತಿ. ಎಲ್ಲಿ ಹೇಳಿದೆ ಅಂದ್ರೆ, ಒಂದು ಕಡೆ ಎಲ್ಲರೂ ಕೂಡ ಟಿವಿ ಕೊಡೋದು ಕೊಡ್ತೀರಾ ಕೊಡಲ್ಲ, ಅಕ್ಕಿ ಮೂಟಿ ಕೊಡೋದು ಕೊಡ್ತೀರಾ ಕೊಡಲ್ಲ, ಆದರೆ ಅವಾಗ್ಲೇ ಎಲ್ಲರೂ ಅಕ್ಕಿ ಮೂಟಿ ತಂದು ಹಾಕಿದ್ದಾರೆ ಮನೆಯಲ್ಲಿ ಸ್ಟಾಕ್ ಮಾಡಿಕೊಳ್ಳೋ ಸೀಸನ್, ಅದು ಚೀಪ್ ಆಗಿ ಸಿಗುತ್ತೆ ಆ ಸೀಸನ್ ಅಲ್ಲಿ. ಅಕ್ಕಿ ಮೂಟಿ ಎಲ್ಲ ಹಾಕೊಂಡಿದ್ದಾರೆ, ಕಣ್ಣೆದುರಿಗೆ ನೀರು ಬರ್ತಾ ಇದೆ, ಮನೆ ಮುಳುಗಿ ಹೋಗ್ತಾ ಇದೆ. ಟಿವಿ ಕೊಡಲ್ಲ ಅದು ಕೊಡಲ್ಲ ಅಂತ ಹಿಡ್ಕೊಂಡು ಕೂಡ್ಲಿಕ್ಕಾಗುತ್ತಾ, ಬದುಕಿದರೆ ಸಾಕು ಅಂತ ಓಡಿದ್ರು. ನೋಡಿ, ಅಭಿಮಾನ ಪದಾರ್ಥದ ಮೇಲಿತ್ತು. ಪದಾರ್ಥದ ಮೇಲಕ್ಕಿಂತ ಯಾರ ಮೇಲೆ ಆಯ್ತು? ನಮ್ಮವರ ಮೇಲೆ, ನಮ್ಮ ಮೇಲೆ ಉಳಿಯಿತು. ಎಲ್ಲರೂ ಫಸ್ಟ್ ಫ್ಲೋರ್ಗೆ ಹೋದ್ರು, ಅಲ್ಲಿಗೂ ನೀರು ಬಂತು. ಅಲ್ಲಿಂದ ಅಲ್ಲಿಂದ ಕೊನೆಯ ಫ್ಲೋರ್ ತನಕ ನೀರು ಬಂತಲ್ಲಿ, ಎಲ್ಲರೂ ಮೇಲೆ ಇದ್ದಾರೆ. ಸುತ್ತು ನೀರು, ಕುಡಿಲಿಕ್ಕೆ ನೀರಿಲ್ಲ, ಸುತ್ತು ನೀರು, ಹಾವು ಚೇಳು ಬರ್ತಾ ಇದೆ. ಮೂರು ದಿವಸ ಹಾಗೆ ಕಾಲ ಕಳೆದಿದ್ದಾರೆ. ಕರೆಂಟ್ ಇಲ್ಲ, ತಿನ್ನಲಿಕ್ಕೆ ಅನ್ನ ಇಲ್ಲ, ಎಲ್ಲರೂ ಒಂದೇ ಟೆರ್ರೆಸ್ ಮೇಲೆ ಕೂತಿದ್ದಾರೆ. ಎಷ್ಟು ಭೀಕರ ಪರಿಸ್ಥಿತಿ! ಕೈಕಾ ತೊಳ್ಕೊಳ್ಳಿಕ್ಕಿಲ್ಲ, ಟಾಯ್ಲೆಟ್ ಹೋಗ್ಲಿಕ್ಕಿಲ್ಲ, ಎಂಥ ಪರಿಸ್ಥಿತಿ ನೋಡಿ. ಅಂಥ ಕಾಲಕ್ಕೆ ಇನ್ನೊಂದು ಕಡೆ ಹೊಡ್ಕೊಳ್ತಾ ಇದೆ ನೀರು, ಮೇಲಕ್ಕೆ ಬರ್ತಾ ಇದೆ ಕ್ಷಣ ಕ್ಷಣ. ಎಲ್ಲಿ ಕೊಚ್ಕೊಂಡು ಹೋಗ್ತೀವೋ ಗೊತ್ತಿಲ್ಲ. ಇನ್ನು ಮೇಲೆ ಹೋಗ್ಲಿಕ್ಕೆ ಇನ್ನೇನು ಇಲ್ಲ, ಅಲ್ಲಿ ಮೇಲಕ್ಕೆ ಹೋಗಾಯ್ತು. ಒಂದು ಕಡೆ ಹಾಗೆ ಆಯ್ತು, ನೀರು ಜಾಸ್ತಿ ಬಂತು, ಕೊಚ್ಚಿಕೊಂಡು ಹೋಗೇ ಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಒಬ್ಬ ಉಳಿದಿದ್ದಾರೆ, ಆ ಒಬ್ಬ ಅಲ್ಲಿರೋ ವಾಟರ್ ಟ್ಯಾಂಕ್ ಇರುತ್ತಲ್ಲ, ಸಿಂಟೆಕ್ಸ್ ಟ್ಯಾಂಕ್, ಅದರ ಮೇಲೆ ಕೂತ್ಕೊಂಡಿದ್ದಾರೆ. ನೀರು ಅದರ ಮೇಲೆ ಬರಲಿಲ್ಲ, ಅಷ್ಟವರೆಗೆ ಬಂತರು. ಕೊನೆಗೆ ಈ ಪತ್ರಕರ್ತರಿರ್ತಾರಲ್ಲ, ಅವನು ಕೂಡ ಕೇಳಿದ್ರು, ಅದಲ್ಲ ನೀನೊಬ್ಬನೇ ಬದುಕಿದ್ಯಾ ನಿಮ್ಮವರು? ಇಲ್ಲ, ನಮ್ಮವರೆಲ್ಲ ನನ್ನದೇ ಕೊಚ್ಕೊಂಡು ಹೋದ್ರು, ದುಃಖ ಆಗ್ತಾ ಇದೆಯಾ? ಅವನಂತ, ನೀನೇ ಇಳಿದು ಅವ್ರು ಯಾರನ್ನ ಮೇಲೆ ಕಿಡಬಹುದಾಗಿತ್ತಲ್ಲ. ನಾನು ಅಂದ್ರೆ ಅಭಿಮಾನ, ನಮ್ಮವರು ಅಂತ ಅಭಿಮಾನ ಕರೆಕ್ಟೇ, ಅದರಲ್ಲಿ ಅಪ್ಪ ಇದ್ರು, ಅಮ್ಮ ಇದ್ರು, ಎಲ್ಲ ಇದ್ರು, ಮಕ್ಕಳು ಕೂಡ ಇದ್ರು, ಎಲ್ಲರೂ ಕೊಚ್ಕೊಂಡು ಹೋಗ್ತಾರೆ, ತಾನು ಬದುಕಿದ್ರೆ ಸಾಕೊಂಡು ಮೇಲಕ್ಕೆ ಕೇಳಿದೆ ಮಹಾನುಭಾವ. ಅದಕ್ಕೆ ಹೇಳ್ತಾರೆ, ಆತ್ಮ ಆತ್ಮೀಯ ವಸ್ತುಭ್ಯೋಗಿ, ವಸ್ತುಗಳು ನನ್ನವರು, ಕೊನೆಗೆ ನಾನು, ಆ ನಾನು ಉಳಿದ್ರೆ ಸಾಕು ಅಂತ. ಆ ನಾನಲ್ಲಿ ಕೂಡ ಕೈ ಅಂದ್ರೆ ಯಾರು ಕೊಡ್ತೀರಾ? ಡಾಕ್ಟರ್ ಕೇಳ್ತಾರೆ, ನಿಮ್ ಕೈ ಕೊಡ್ತೀರೇ? ನಮ್ಮ ಆಪರೇಷನ್ ಮಾಡಿ ಹೇಳ್ತೀವಿ. ಕಿಡ್ನಿ ಕೊಡ್ತೀರಾ? ಸರ್ವಥಾ ಕೊಡಲ್ಲ. ಆದರೆ ಡಾಕ್ಟರ್ ಹೇಳಿದ್ರೆ ನಿಮ್ಮ ಕೈ ಕತ್ತರಿಸ್ಬಿಡ್ಬೇಕು, ಇಲ್ಲಾಂದ್ರೆ ನೀವೇ ಉಳಿಯಲ್ಲ ಅಂತ ಹೇಳಿದ್ರೆ ಏನು ಬೇಕಾದ್ರೂ ಕತ್ತರಿಸ್ಕೊಳ್ಳಿ, ಬೇಗ ನಾವು ಉಳಿದ್ರೆ ಸಾಕು ಅಂತ ಹೇಳ್ತೀವಿ. ಹೌದಾ? ಹಾಗೆ ನಮ್ಮಲ್ಲೂ ಅಭಿಮಾನ ಹೀಗೆ 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 ಬೆಳೀತಾ ಕೊನೆಗೆ ನಮ್ಮ ವಿಶೇಷವಾಗಿ ಪ್ರಾಣಗಳ ಮೇಲೆ ತುಂಬಾ ಅಭಿಮಾನ. ಅದಕ್ಕಿಂತ ಹೆಚ್ಚಾದ ಅಭಿಮಾನ ಭಗವಂತನ ಮೇಲೆ ಯಾವಾಗ ಬರುತ್ತೋ ಆವಾಗ ನಮ್ಮ ಸಾಧನೆ ಶುರು ಅಂತ ಅರ್ಥ. ಅಂದ್ರೆ ನಮ್ಮ ಸಾಧನೆಯನ್ನು ಶುರುವಾಗಿಲ್ಲ ಅಂತ ನಮ್ಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಅಂಥ ಸಾಧನೆ ಬೇಕಾ? ಬೇಕಾದರೆ ಸರಿಯಾಗಿ ಭಾಗವತವನ್ನ ಬಿಂಬನ ದೃಷ್ಟಿಯಲ್ಲಿಟ್ಟುಕೊಂಡು ಚೆನ್ನಾಗಿ ಕೇಳತಾ ಬನ್ನಿ. ಬರೇ ಕಥೆ ಕೇಳಿದಂತೆ ಕೇಳಿದರೆ ಭಾಗವತ ಎಂದೂ ನಮಗೆ ಭಗವಂತನಲ್ಲಿ ಭಕ್ತಿ ಬರುವುದೇ ಇಲ್ಲ. ಹಾಗಾದರೆ ದೃಷ್ಟಿ ಹೇಗಿರಬೇಕಿಲ್ಲಿ? ಭಾಗವತ ಹೇಳುವಾಗ. ಹೇಗೆ ಆ ಮಗುವಿಗೆ ಎಲ್ಲರೂ ಮಾಡುವ ಅಭಿಮಾನಕ್ಕಿಂತ ತಾಯಿ ಮಾಡುವ ಅಭಿಮಾನ ಬೇರೆ ಇದೆ ಅಂತ ಅದರ ಮನಮುಟ್ಟಿ ಗೊತ್ತಾಗ್ತಾ ಬರುತ್ತೋ ಹಾಗೆ ಭಾಗವತ ನಾವು ಕೇಳುವಾಗ ಅದರೊಳಗೆ ಪರಿಚಯ ಮಾಡಿಕೊಡ್ತಾ ಬರುತ್ತಾರೆ. ಇವರು ಹೀಗೆ ಅಭಿಮಾನ ಪಡ್ತಾರೆ ಅಂತ. ಅದರಲ್ಲಿ ಭಗವಂತ ಮಾತ್ರ ನಮಗೆ ಮಾಡುವ ಉಪಕಾರವನ್ನ ನಾವು ಚೆನ್ನಾಗಿ ಗಮನ ಮಾಡುತ್ತಾ ಬಂದರೆ ನಮಗೆ ಭಗವಂತನಲ್ಲಿ ಭಕ್ತಿ ಬರುತ್ತೆ ಅಲ್ಲ. ಇನ್ನೊಂದು ಸರಿಯಾಗಿ ಹೇಳಬೇಕಾದರೆ ಭಾಗವತ ಈ ರೀತಿ ಕೇಳತ, ಹೇ ಸ್ವಾಮಿ ನಿನ್ನಲ್ಲಿ ಭಕ್ತಿ ಕೊಡೋ ಅಂತ ನಾವು ದೇವರ ಶರಣಾಗತರಾದರೆ ಭಗವಂತ ಈ ಭಾಗವತದಲ್ಲಿ ಹೇಳಿದ ರೀತಿ ಪ್ರಕಾರ ತಾನು ಮಾಡುವ ಉಪಕಾರವನ್ನು ತಿಳಿಸಿಕೊಟ್ಟು ನಮ್ಮಲ್ಲಿ ವಿಶೇಷವಾದ ಭಕ್ತಿಯನ್ನ ಮೂಡುವಂತೆ ಮಾಡುತ್ತಾನೆ. ಇಷ್ಟು ಹೇಳೋದೇನು ಭಾಗವತ? ಅದು ಭಕ್ತಿಯೇ ಆಗಲಿ ಏನೇ ಆಗಲಿ ಅವ ಕೊಟ್ರೆ ಉಂಟು, ಇಲ್ಲದಿದ್ರೆ ಇಲ್ಲ. ಇದೇ ಭಾಗವತ, ಇನ್ನೊಂದಿಲ್ಲ. ಹೇಳ್ತಾರೆ ದೇವ ನಿನ್ನಯ ಭಕುತಿ ಕಂಡರೆ ಬಾರದು ಕಲಿತರೆ ಬಾರದು ಪುರಂದರ ವಿಠಲ ನಿನ್ನ ದಯವಾಮುಗಳನಕ. ಇಷ್ಟೆಲ್ಲ ಹೇಳಿದ ಮೇಲೆ ಒಂದು ಮಾತು ಹೇಳ್ತಾರೆ, ನಿಗಮ ಕಲ್ಪ ತರೋಹ ಗರಿತಂ ಫಲಂ ಶುಕಮುಖಾತ್ ಅಮೃತ ದ್ರವ ಸಂಯುತಂ ತಿಮತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾ. ಇದು ವೇದ ವೃಕ್ಷ, ಆ ವೇದ ವೃಕ್ಷಕ್ಕೆ ಬಂದಂತ ಫಲ. ವೃಕ್ಷದ ಸಾರವೆಲ್ಲ ಫಲದಲ್ಲಿ ಬರುತ್ತೆ, ಹಾಗೆ ವೇದ ವೃಕ್ಷದ ಸಾರವೆಲ್ಲ ಈ ಫಲದಲ್ಲಿ ಬಂದಿದೆ. ಯಾವುದು? ಭಾಗವತವೆಂಬ ಫಲ. ಈ ಫಲವನ್ನ ಚೆನ್ನಾಗಿ ರಸವನ್ನ ಕುಡಿಯಿರಿ. ಹೇಗಿದೆ? ಮಾಮೂಲಾಗಿ ಒಳ್ಳೆ ಹಣ್ಣು. ಆ ಹಣ್ಣು ಚೆನ್ನಾಗಿ ಆಗಿದೆ ಅಂತ ಯಾರಿಗೆ ಗೊತ್ತಾಗುತ್ತೆ? ನಮಗೆ ಗೊತ್ತಾಗಲ್ಲ, ಗಿಳಿಗೆ ಗೊತ್ತಾಗುತ್ತೆ. ಗಿಳಿಗೆ ಚೆನ್ನಾಗಿ ಗೊತ್ತಾಗುತ್ತೆ, ನಮ್ಗೇನು ಗೊತ್ತಾಗಲ್ಲ. ಯಾಕಂದ್ರೆ ಬೆಂಗಳೂರಲ್ಲಿ ಹಣ್ಣು ಯಾವಾಗಲೂ ಸಿಗ್ತಾನೆ ಇರುತ್ತೆ. ಅದು ಕೆಮಿಕಲ್ಸ್ ಹಾಕಿ ಚೆನ್ನಾಗಿ ಮಾಡಿರ್ತಾರೆ, ಹಣ್ಣಂತ ಕಾಣುವಂತ ಮಾಡಿರ್ತಾರೆ. ಬಾಯಲ್ಲಿಟ್ಟರೆ ಮಾವಿನ ಹಣ್ಣಲ್ಲ, ಆ ಮಾವಿನಕಾಯಿಗಿಂತ ಹುಳಿ ಜಾಸ್ತಿ ಇರುತ್ತದೆ. ಮೇಲ್ನೋಟಕ್ಕೆ ಚೆನ್ನಾಗಿರುತ್ತದೆ, ಅದ್ರ ತಂಟೆಗೆ ಬರಲ್ಲ ಗಿಳಿ. ಯಾಕೆಂದ್ರೆ ಅದಕ್ಕೆ ಒರಿಜಿನಲ್ ಹಣ್ಣು ಯಾವುದು ಚೆನ್ನಾಗಿ ಗೊತ್ತಿರುತ್ತೆ. ಹಾಗೆ ಗಿಳಿ ಬಂದು ಈ ರಸಭರಿತವಾದಂತ ಹಣ್ಣನ್ನ ಕಚ್ಚಿದಾಗ ಹಣ್ಣಿನ ತತ್ವನೇ ತೂತು ಬಿದ್ದ ಕಡೆ ತುಂಬಾ ರಸ ಹೊರಗೆ ಬರ್ತಾ ಇರುತ್ತೆ. ಗಿಳಿಯ ಲಕ್ಷಣವೇ ಬಾಯಿ ತುಂಬ ಕುಡಿಯಬೇಕು. ಹಾಗೆ ಈ ಭಾಗವತವೆಂಬ ಈ ಒಳ್ಳೆ ಗ್ರಂಥವನ್ನ ಹಣ್ಣನ್ನ ಶುಕ ಮಹರ್ಷಿಗಳೆಂಬ ಗಿಳಿ ಕಡಿದಿದೆ. ಕಡದಾಗ ಆ ಗಿಳಿಯ ಪ್ರಯತ್ನ ಬಾಯಿ ತುಂಬ ಕುಡಿಯಬೇಕು ಅಂತ. ಆ ಕುಡಿಯೋ ಕಾಲಕ್ಕೆ ಬಾಯಿಯಿಂದ ತೊಟ್ಟೆಕ್ಕತಾ ಇದೆ, ಅಂದ್ರೆ ಕುಡಿಯೋ ರಭಸದಲ್ಲಿ ಚೂರು ಹೊರಗೆ ಬರ್ತಾ ಇದೆ. ಶುಕ ಮಹರ್ಷಿಗಳು ಏನೇನು ಕುಡಿದರು ಅದೆಲ್ಲ ಇಲ್ಲಿ ಕೊಡಲಿಲ್ಲ, ತೊಟ್ಟು ಮಾತ್ರ ಕೊಟ್ಟರು. ಆ ತೊಟ್ಟು ಕುಡಿಲಿಕ್ಕೆ ನಮ್ಗೆ ಸಾಕಾಗ್ತಾ ಇದೆ. ಅದಕ್ಕೆ ಹೇಳ್ತಾರೆ ಅಂಥ ಅಮೃತಮಯವಾದಂಥ ಭಾಗವತವನ್ನ ಎಷ್ಟು ಕಾಲ ಕೇಳಬೇಕು ಅಂದ್ರೆ ಆಲಯಂ, ಆಲಯಂ ಅಂದ್ರೆ ಲಿಂಗ ದೇಹ ಭಂಗ ಆಗುವ ಪರ್ಯಂತ ಕೇಳಿ ಅಂದ್ರು. ಒಂದು ಮಾತಲ್ಲಿ ಹೇಳಬೇಕಾದ್ರೆ ಉಸಿರಾಡುವಷ್ಟು ಕಾಲ ಕೇಳಿದ್ರೆ ಸಾಕು, ಎಷ್ಟು ಕಾಲ ಉಸಿರಾಡ್ತಾ ಇರುತ್ತೋ ಅಷ್ಟು ಕಾಲ ಕೇಳಿದರೆ ಸಾಕು ಅಂದ್ರು. ಸರಿ, ಸ್ವಲ್ಪ ನಾನು ಹೇಳಬೇಕಾಗಿದ್ದೇನಂದ್ರೆ ಇದೆಲ್ಲ ಭಾಗವತ ಕೇಳ್ತಾನೆ ಇರ್ತೀರ, ಆದರೆ ಸಾಕಪ್ಪ ಭಾಗವತ ಅನ್ನಿಸ್ತಾ ಇಲ್ವಾ? ಅನ್ಸುತ್ತೆ. ಯಾಕೆ? ನಾವು ಹೇಳೋದು ಸಪ್ತಾಹ, ಸಪ್ತಾಹದಲ್ಲಿ ಈ ಹೊತ್ತಿಗೆ ಇಷ್ಟು ಕಥಾ ಮುಗಿಬೇಕು ಅಂತ ನಮಗೆ ಸೀಮೆ ಇರುತ್ತೆ. ಆ ಸಿಗೋದು ಒಂದು ಗಂಟೆ. ಸಪ್ತಾಹ ಅಂದ್ರೆ ಎಷ್ಟು? ದಿನಕ್ಕೊಂದು ಗಂಟೆ ಪ್ರಕಾರ ಮಾಡೋದಷ್ಟೇ ಅಲ್ವಾ? ಅಂದ್ರೆ ಸಪ್ತಾಹ ಭಾಗವತ ಅಲ್ಲ, ಸಪ್ತ ಘಂಟಾ ಭಾಗವತ ಅಂತ ಆಗುತ್ತೆ. ಏಳು ಗಂಟೆ ಭಾಗವತ, ಅದರಲ್ಲಿ ನಾವು ಎಲ್ಲಾ ಕಥೆಗಳು ಮುಗಿಸಬೇಕು. ಪ್ರಮೇಯ ಭಾಗ ಹೇಳಲಿಕ್ಕಾಗುತ್ತಾ? ಬರೀ ಕಥೆಗಳು ಮಾತ್ರ ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಕಾದಂಬರಿ ಓದಿದಂತೆ ಕಥೆಗಳನ್ನ ಕೇಳಿ 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 ಕೊನೆಗೇನಾಗುತ್ತೆ? ಲಿಂಗದೇಹ ಭಂಗ ಆಗೋ ಪರ್ಯಂತ ಕೇಳಬೇಕಾದ ಭಾಗವತ ಹತ್ತು ಸಲ ಕೇಳಿದ ಕೂಡಲೇ ಬಾಯಿ ಪಾಠವೂ ಆಗಿರುತ್ತೆ. ಯಾವ್ಯಾವ ಸ್ಕಂದದಲ್ಲಿ ಯಾವ್ಯಾವ ಕಥಾ ಅಂಬೋದು ಕೂಡ ಬಾಯಿಪಾಠ ಆಗಿ ಇನ್ನೇನು ಚೂರು ಪುಣ್ಯ ಬರುತ್ತೆ ಅಂತ ನಿದ್ದೆ ಮಾಡ್ತಾ ಕೇಳಬೇಕಾಗಿದೆ. ಹೌದಾ? ಆ ಸ್ಥಿತಿ ಇರಬಾರದು. ಹಾಗಾದ್ರೆ ಏನು ಮಾಡಬೇಕು ಅಂದ್ರೆ ಒಳಗೆ ಏನು ಪ್ರಮೇಯ ಭಾಗ ಹೇಳಿದ್ದಾರೆ ಅದರ ಕಡೆ ಗಮನ ಕೊಡ್ತಾ ಕೇಳಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಶೋಣಕಾಯ ಮಹರ್ಷಿಗಳೆಲ್ಲ ಸುತಾಚಾರ್ಯರನ್ನ ಕೇಳ್ತಾ ಇದ್ದಾರೆ ನೈಮಿಷಾರಣ್ಯದಲ್ಲಿ.
ನೈಮಿಷಾರಣ್ಯ ಅಂತ ಯಾಕೆ ಹೆಸರು ಬಂತು ಅಂದ್ರೆ ಭಗವಂತನ ಚಕ್ರದ ನೇಮಿ ಎಲ್ಲಿ ಬಿತ್ತೋ ಅದನ್ನ ವಿಶೇಷವಾಗಿ ನೈಮಿಷಾರಣ್ಯ ಅಂತ ಕರೀತಾರೆ. ಯಾಕಷ್ಟು ವಿಶೇಷ ಅಲ್ಲಿ ಅಂದ್ರೆ, ಅಲ್ಲಿ ಎಷ್ಟರವರೆಗೆ ಆ ಚಕ್ರ ಬಿದ್ದ ಜಾಗ ಇದೆಯೋ ಅಲ್ಲಿರುವಂತಹವರಿಗೆ ಕಲಿಯ ಕಾಟವಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲಾ ಋಷಿಗಳು ಸೇರಿದರು ಅಲ್ಲಿ. ಸತ್ರಂ ಲೋಕಾಯ, ವಿಶೇಷವಾಗಿರತಕ್ಕಂಥ ಸ್ವರ್ಗಾಯ ಲೋಕಾಯ, ಸ್ವರ್ಗಲೋಕ ಪ್ರಾಪ್ತಿಗಾಗಿ ಅವರೆಲ್ಲ ಸತ್ರಯಾಗವನ್ನ ಮಾಡಿದರಂತೆ. ಅಲ್ಲ, ಇಷ್ಟು ಹೇಳ್ತೀರಾ, ಭಾಗವತ ಹೊರಟದ್ದೇ ಏನು ಬೇಡ ಬೇಡ ಅಂತ ಹೇಳಿ ಅಂತಹ ಕಾಲಕ್ಕೆ ಸ್ವರ್ಗಾಯ ಲೋಕಾಯ ಅಂತ ಹೇಳಿದ್ರಲ್ಲ ಅಂದ್ರೆ ಸ್ವರ್ಗ ಶಬ್ದಕ್ಕರ್ಥ ಏನು, ಮೋಕ್ಷ ಅಂತ ಅರ್ಥ. ಸ್ವರ್ನಾಮಕ ಭಗವಂತನನ್ನ ವಿಶೇಷವಾಗಿ ಗಮಯತಿ ತೋರಿಕೊಡುತ್ತಾದ್ದರಿಂದ, ಭಗವಂತನ ಹೊಂದಿಸುತ್ತಾದ್ದರಿಂದ ಆ ಮೋಕ್ಷವನ್ನ ಸ್ವರ್ಗ ಅಂತ ಕರೆದರು. ಅಂತ ಭಗವಂತನ ದರ್ಶನವನ್ನ ಸದಾ ಪಡೆಯತಕ್ಕಂತಹ ಮೋಕ್ಷಕ್ಕಾಗಿ ಅವರು ಸತ್ರಯಾಗವನ್ನು ಮಾಡುತ್ತಾ ಇದ್ದಾರೆ. ಅಂತಹ ಕಾಲಕ್ಕೆ ಸೂತಾಚಾರ್ಯರು ಬರ್ತಾ ಇದ್ದಾರೆ. ಸೂತಾಚಾರ್ಯರನ್ನ ಕೂಡಿಸಿ ಕೇಳುತ್ತಾ ಇದ್ದಾರೆ, ಅಯ್ಯ ನಮಗೆ ತತ್ವಜ್ಞಾನವನ್ನ ಕೊಡಿ. ಅಲ್ಲಿ ಹೇಳುತ್ತಾರೆ, ನೀವು ವೇದವ್ಯಾಸರಿಂದ ಎಲ್ಲಾ ಅಧ್ಯಯನ ಮಾಡಿದ್ದೀರಾ, ಆ ಅಧ್ಯಯನ ಮಾಡಿದ್ದರಲ್ಲಿ ಯಾವುದಾದರೆ ತಿಳ್ಕೊಂಡ್ರೆ ಇಡೀ ಮನುಷ್ಯರಿಗೆ ಅದು ಕಲಿಕಾಲದಲ್ಲಿ ಹೇಳ್ತಾರೆ, ಪ್ರಾಯೇಣ ಅಲ್ಪಾಯುಷೋ ಮರ್ತ್ಯಾಹ ಕಲಾವಸ್ಕಿನ್ ಯುಗೆ ಜನಾಹ ಮಂದಾಹ ಸುಮಂದ ಮತಯ ಮಂದಭಾಗ್ಯಾಹ ಉಪಗೃತಾಹ. ಕಲಿಕಾಲದಲ್ಲಿ ಜನರಿಗೆ ಯಾವಾಗಲೂ ತೊಂದರೆಗಳೇ, ಉಪದ್ರುತಾಹ ಮಂದಾಹ ಸುಮಂದ ಮತಯ ಅಂದರೆ ಯಾವಾಗಲೂ ಸ್ಲೋ ಮೂಮೆಂಟೇ ನಮ್ದು. ಸಾಧನೆ ಮಾಡಬೇಕು ಅಂದ್ರೆ ಮಾಡೋಣಪ್ಪ ನೋಡೋಣಪ್ಪ ಅಂತ ಹೋಗ್ತಾ ಇರುತ್ತೆ. ಅದಕ್ಕೆ ತಕ್ಕಂತೆ ಬಿಸಿಲು ಬೀಳ್ತಾ ಇದೆ ತುಂಬಾ ಅಲ್ವಾ. ಭಾಗವತ ಕೇಳಬೇಕು ಅಂದುಕೊಂಡ್ರೆ ಶುರುವಾದದ್ದೇ ಏಕಾದಶಿ, ಒಳಗೆ ಏನೂ ಬಿದ್ದಿಲ್ಲ, ಉಪವಾಸ 12 ಗಂಟೆ ಆಗ್ತಾ ಇದೆ, ಆಚಾರ ಬಿಡೋ ಹಾಗೆ ಕಾಣಿಸ್ತಾ ಇಲ್ಲ. ಇನ್ನೊಂದು ಕಡೆ ನಿದ್ದೆ ಬರ್ತಾ ಇದೆ, ಇನ್ನೊಂದು ಕಡೆ ಒಳ್ಳೆ ಬಿಸಿಲು ಬೀಳ್ತಾ ಇದೆ. ಹೇಗೆ ಕೇಳ್ತೀವಿ ಭಾಗವತ, ಒಂಚೂರು ಏನೋ ಆಕ್ಟಿವ್ ಆಗಿ ನಮ್ಮ ವಾಸುದೇವರಾಯರು ಕೊಡಿಸುವಂತ ಏನಾದ್ರೂ ಬಿದ್ದಿದ್ರೆ ಚೆನ್ನಾಗಿ ಎಲ್ಲರೂ ಆಕ್ಟಿವ್ ಆಗಿರ್ತಾ ಇದ್ವು ಅಂತ ಹೇಳಿದ್ರೆ, ಅದಕ್ಕೆ ಹೇಳುತ್ತಾರೆ ಭಗವಂತ ನಿಮಗೆ ಒಳ್ಳೆ ಅನುಗ್ರಹ ಮಾಡಲಿಕ್ಕಾಗಿಯೇ ಏಕಾದಶಿ ಶುರು ಮಾಡಿಸಿದ ಭಗವಂತ. ಏಕಾದಶಿ ದಿನ ಭಾಗವತದ ಒಂದು ಚೂರು ಕಿವಿಯಲ್ಲಿ ಬಿದ್ದರೂ ಸಾಕು ನಮಗೆ ಭಗವಂತ ಪ್ರೀತನೆ ಆಗ್ತಾನೆ. ಕೇಳುತ್ತಾ ಇದ್ದಾರೆ, ಮಂದರಾಗಿದ್ದಾರೆ ಯಾಕೆ, ಸುಮಂದ ಮತಯ ಬುದ್ಧಿಯೂ ಮಂದ ಯಾಕೆ, ಮಂದ ಭಾಗ್ಯ ಪುಣ್ಯ ಇಲ್ಲ, ಉಪದ್ರತಾಹ ನಾನಾ ತೊಂದರೆಗಳಿವೆ. ಇಂಥವರಿಗೆ ಶಾಸ್ತ್ರವನ್ನು ಬಿಚ್ಚಿ ಮುಂದಿಟ್ಟರೆ ಭೂರಿಯಿನಿ ಭೂರಿ ಕರ್ಮಾಣಿ ಶೋತವ್ಯಾನಿ ವಿಭಾಗಶಃ, ಬೇಕಾದಷ್ಟು ಕೂತಿವೆ ಭಾರತದಲ್ಲಿ ಭಾಗವತದಲ್ಲಿ, ಹೀಗಿರಿ 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 ಓಲ್ ಲಿಸ್ಟೇ ಬರ್ತಾ ಇದೆ, ಯಾರಿಗೂ ಇರ್ಲಿಕ್ಕಾಗಲ್ಲ ಈ ಕಲಿಕಾಲದಲ್ಲಿ. ಅಂಥ ಕಾಲಕ್ಕೆ ಸುಲಭವಾಗಿ ನಿನ್ನ ಭಗವಂತನ ಪಾದಾರವೃಂದವನ್ನ ಸೇರಲಿಕ್ಕೆ ಮಾರ್ಗ ಯಾವುದಾದ್ರೂ ಇದ್ರೆ ಹೇಳಿ ಅಂತ ಹೇಳಿದಾಗ ಅವಾಗ ಹೇಳ್ತಾ ಇದ್ದಾರೆ ಸೂತಾಚಾರ್ಯರು. ಅವರು ಕೇಳತಕ್ಕಂತಹ ಪ್ರಶ್ನೆಗೆ ಚೆನ್ನಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಎಂ ಪ್ರೌರಜಂತ ಮನುಪೇತ ಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರಾಜುಹಾವ ಪುತ್ರೇ ತನ್ಮಯತಯ ತರಬೋಪಿ ನೇದು ತಮ್ ಸರ್ವಭೂತ ಹೃದಯ ಮುನಿಮಾನತೋಸ್ಮಿ. ಪ್ರಶ್ನೆ ಮಾಡಿದ್ದು, ಅಯ್ಯ ಭಗವಂತನ ಹರೇ ಅವತಾರ ಕಥಾ ಶುಭಾಹ, ಭಗವಂತನ ಅವತಾರ ಕಥೆಗಳನ್ನ ಚೆನ್ನಾಗಿ ತಿಳಿಸಿಕೊಡಿ. ಅಷ್ಟೇ ಅಲ್ಲ, ಭಗವಂತ ಯದುಗಳಲ್ಲಿ ಅಂದ್ರೆ ಯಾದವರಲ್ಲಿ ತಾನು ಕೃಷ್ಣನಾಗಿ ಹುಟ್ಟಿ ಬಂದ ಬಲರಾಮ ಸಹಿತನಾಗಿ ಅಂತ ಕೇಳಿದವು, ಆತನ ಕಥೆಯನ್ನು ಚೆನ್ನಾಗಿ ತಿಳಿಸಿಕೊಡಿ. ಇಂಥ ವಿಶೇಷವಾದ ಭಗವಂತನ ಕಥೆಯನ್ನು ತಿಳಿಸಿಕೊಡಿ ಎಂದಾಗ ಶುಕಾಚಾರ್ಯರ ಸ್ಮರಣೆ ಮಾಡಿ ಅವರು ಶುರು ಮಾಡ್ತಾ ಇದ್ದಾರೆ. ಯಾತ್ರಿ ಮಾಡಬೇಕು ಸ್ಮರಣೆ ಹೇಳಿದ್ರೆ, ಯಾವ ಗ್ರಂಥ ಯಾರಿಂದ ನಮಗೆ ಬಂದಿದೆಯೋ ಅವರ ಸ್ಮರಣೆ ಮಾಡಿದರೆ, ಸ್ಮರಣೆ ಮಾಡದೆ ಹೇಳಿದ್ರು ಕೇಳಿದ್ರು ಅದರ ಫಲ ಬರಲ್ಲ. ನೀವೇ ಹೇಳಿ, ಎಷ್ಟು ಸಲ ಭಾಗವತ ಆಯಿತು ಕೇಳಿ, ತುಂಬ ಸಲ ಕೇಳಿರ್ತೀರ, ನಿಮ್ ಮನಸ್ಸು ಮುಟ್ಟೆ ನೋಡಿ. ಭಾಗವತ ಕೇಳಿ ಕೂಡುವಾಗ ಭಾಗವತ ಯಾರ್ಯಾರು ನಮ್ಮವರಿಗೆ ಕರ್ಕೊಂಡು ಬಂದಿದ್ದಾರೆ, ಭಗವಂತ ಬ್ರಹ್ಮದೇವರು ನಾರದರು ಹೌದಾ, ಆ ಕ್ರಮದಿಂದ ಬಂತ,
ಅವರನ್ನ ಭಾಗವತ ಕೇಳುವಾಗ ನೀವು ನಮಸ್ಕಾರ ಮಾಡಿ ಕೂಡ್ತಾ ಇದ್ದೀರಾ, ಅವರೆಲ್ಲ ಸ್ಮರಣೆ ಮಾಡುತ್ತಾ ಇದ್ದೀರಾ, ಅವರೆಲ್ಲರನ್ನ ಸ್ಮರಣೆ ಮಾಡಿ ಅಪ್ಪ ಭಾಗವತ ನಿಮ್ಮಿಂದ ಬಂದಿದೆ, ತುಂಬಾ ಉಪಕಾರ ಆಗಿದೆ, ಕೇಳಿಕೆ ಕೊಡ್ತಾ ಇದ್ದೇನೆ, ಚೂರಾದ ನನ್ನ ತಲೆಯಲ್ಲಿ ಬರುವಂತೆ ಮಾಡಿ, ಅನುಷ್ಠಾನಕ್ಕೆ ಬರುವಂತೆ ಮಾಡಿ ಅಂತ ನಮಸ್ಕಾರ ಮಾಡಿ ಕೊಡ್ತಾ ಇದ್ದೀರಾ? ಇಲ್ಲ. ಅದಕ್ಕೆ ಬಂದ ಭಾಗವತ ಪಕ್ಕಕ್ಕೆ ಹೋಗಿಬಿಡುತ್ತಾ ಇದೆ. ಅಷ್ಟೇ ಅಲ್ವಾ, ನಾವು ಯಾರಿಗಾದ್ರೂ ಉಪಕಾರ ಮಾಡಿರ್ತೇವೆ, ಅವರು ಸ್ಮರಣೆ ಮಾಡದಿದ್ರೆ ನಮ್ಮ ಉಪಕಾರವನ್ನು ನಾವೇ ಅಂತೀವಿ, ನೋಡ್ರಿ ಎಷ್ಟು ಕೃತಜ್ಞರು ಅಂತ. ಹೌದಾ, ಹಳಾಗಿ ಹೋಗ್ಲಿ ಅಂತ ಹೇಳ್ತೀವಿ. ಅವರೇನು ಹೇಳಲ್ಲ, ನಾವು ಅವರ ಸ್ಮರಣೆ ಮಾಡದೇ ಇದ್ದದ್ದಕ್ಕೆ ಆ ಗ್ರಂಥ ಕೇಳಿದರೂ ಕೂಡ ಅನುಷ್ಠಾನಕ್ಕೆ ಬರಲ್ಲ. ಹಾಗಾದರೆ ನಾವು ಹೇಳುವವರು ಕೇಳುವವರು ಇಬ್ಬರು ಕೂಡ ಭಾಗವತವನ್ನ ನಮ್ಮವರೆಗೆ ಕರಕೊಂಡು ಬಂದ ಮಹಾತ್ಮರನ್ನ ಸ್ಮರಣೆ ಮಾಡಿಯೇ ಹೇಳಬೇಕು, ಸ್ಮರಣೆ ಮಾಡಿಯೇ ಕೇಳಬೇಕು. ಕೇಳಿದ್ರೆ ಮಾತ್ರ ಭಾಗವತ ನಮಗೆ ಅರ್ಥ ಆಗುತ್ತೆ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಯಾಕೆ ಇನ್ನ ಅರ್ಧ ಗಂಟೆ ಇದೆ, ಚೂರು ಬೇಗ ಬಿಟ್ಟೆ, ಮಧ್ಯಾಹ್ನ ಕೊಡೋಣ. ಯಾಕಂದ್ರೆ ಸಾಯಂಕಾಲ ಇನ್ನೇನು ಬೇರೆ ಕೆಲಸ ಇಲ್ಲ ಅಲ್ವಾ, ಚೆನ್ನಾಗಿ ಭಾಗವತ ಕೇಳ. ಬಿಸಿಲು ಜಾಸ್ತಿ ಆಗಿದೆ, ಕೊಡೋದು ಕಷ್ಟ ಆಗಿದೆ, ಮಧ್ಯಾಹ್ನ 4 ಗಂಟೆಗೆ ತಾನೆ.